ಜೇತಿಹರೇರ ಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರುರಭಿಷ್ಟಾ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನೇನೋಸೌ ಶ್ರೀಪತಿರ್ಮಾನದೋ ನಃ ಜೇತ್ಯಜೋ ಅಖಂಡ ಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾರಿ ಸುಭಕ್ತಹಾರ್ದೋಚ್ಚ ಸಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮ ಜೇತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚರತ್ಮಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ಯಜಿತಂ ತವ ಭಕ್ತಾನಂ ಅಸ್ಮಾಕಂ ಹರೇ ಹರೇ ಸದಾಸು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವತ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಇತ್ತು. ಧ್ಯಾನ ಪ್ರಕ್ರಿಯೆ ಸಂಧಿ ನೋಡ್ತಾ ಬಂದಿದ್ದೀವಿ. ಇಲ್ಲಿ ಧ್ಯಾನ ಪ್ರಕ್ರಿಯೆ ಸಂಧಿಯಲ್ಲಿ ಟೆಂತ್ ನಾವು ಸ್ವಲ್ಪ ಇಂಟ್ರೊಡಕ್ಷನ್ ನೋಡಿದ್ದೀವಿ. ಟೆಂತ್ ಲೆವೆಂತ್ ಟೆಂತಲ್ಲಿ ಬಂದು ಭಗವಂತ ಈ ಪಂಚ ಜಗತ್ತು ಸೃಷ್ಟಿ ಮಾಡಿದ್ದಾನೆ, ಬ್ರಹ್ಮಾಂಡ ಸೃಷ್ಟಿ ಮಾಡಿದ್ದಾನೆ, ಪಂಚೀಕರಣದಿಂದ ಮಾಡಿದ್ದಾನೆ ಅಂದ್ರೆ ಪ್ರತಿ 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 ಒಂದರಲ್ಲಿನೂ ಎಲ್ಲವೂ ಇರುತ್ತೆ. 24 ತತ್ವಗಳು ಪ್ರತಿ ಒಂದು ಕಣ ಕಣದಲ್ಲಿನೂ ಇದೆ. ಅಲ್ಲಿ ಭಗವಂತ ಹೇಗೆ ಆ ತತ್ವೇಶರಲ್ಲಿ ಇದ್ದು ಆ ಜ್ಞಾನ ಕರ್ಮೇಂದ್ರಿಯಾದಿಪರ ಒಳಗೆ ಇದ್ದು ಹೇಗೆ ನಮ್ಮನ್ನ ಬಂಧನೆಗೆ ಒಳಗಾಗುವಂತೆ ಮಾಡ್ತಾನೆ, ಅದನ್ನ ತಿಳ್ಕೊಂಡಾಗ ಹೇಗೆ ಮೋಚನ ಆಗತ್ತ ಎಂಬುದನ್ನ ಅಲ್ಲಿ ಹೇಳಿ, ನೆಕ್ಸ್ಟ್ ಪದ್ಯದಲ್ಲಿ ದೇವರು ಆ ತತ್ವಾಭಿಮಾನಿ ದೇವತೆಗಳ ಮೂಲಕ ಮಾಡುತ್ತಾನೆ. ಅಲಾಂಗ್ ವಿತ್ ದಟ್ ಯಾವತ್ತೂ ಡೈರೆಕ್ಟ್ ಅಂದ್ರೆ ಸ್ವತಂತ್ರವಾಗೇನು ಯಾರ ದಯವೂ ಅವನಿಗೆ ಬೇಕಾಗಿಲ್ಲ, ಸ್ವತಂತ್ರವಾಗವೂ ತನ್ನ ರೂಪದಿಂದಲೂ ಅವನು ಮಾಡ್ತಾ ಇದ್ದಾನೆ. ಆ ರೂಪವನ್ನು ನಾವು ತಿಳ್ಕೋಬೇಕು, ಯಾಕೆಂದ್ರೆ ಕೊನೆಯಲ್ಲಿ ಎಲ್ಲ ಆವರಣಗಳು ಹೋಗ್ಬಿಡುತ್ತೆ. ಈ ತ್ರಿಗುಣಮಾನಿಯಾದಂತ ಲಕ್ಷ್ಮೀದೇವಿಯು ಆ ವಿರಜಾ ಸ್ನಾನ ಆದ ಮೇಲೆ ನಮಗೆ ಆ ಒಂದು ಪ್ರಕೃತಿಯ ಬಂಧನ ಪೂರ್ತಿ ಹೋಗ್ಬಿಡುತ್ತೆ. ಅಂದ್ರೆ ಅದಕ್ಕೆ ಕಾರಣವಾಗಿರುವಂತ ಕಾರ್ಯ ರೂಪವಾದಂತ ಆ ಲಿಂಗ ದೇಹವು ಹೊರತೋಗುತ್ತೆ. ಲಿಂಗ ದೇಹ ಹೋದ ಮೇಲೆ ಸ್ವರೂಪ ದೇಹದಿಂದಲೇ ಇರ್ತೀವಿ. ಎಷ್ಟು ಕಾಲ ಇರ್ತೀವಿ, ಎಷ್ಟು ಕಾಲ ಈ ಸಂಸಾರದಲ್ಲಿ ಈ ಪ್ರಮಾಣದಲ್ಲಿ ಅಷ್ಟು ಕಾಲ ಇರ್ತೀವಿ ಅಂತ, ಅದೇ ಅಷ್ಟು ದೀರ್ಘಕಾಲ ಇದ್ರೆ ಏನಾಗುತ್ತೆ ಕೊನೆಯಲ್ಲಿ? ಭಗವಂತನ ಹೇಳ್ತಾರೆ ಡಿಫ್ರೆಂಟ್ ಫ್ರಮ್ ನಾವು ಪರಮಾಚ್ಛಾದಿಕ ಸ್ವರೂಪಾಚ್ಛಾದಿಕ ಅಂತ ಅಲ್ಲಿ ಹಾಗೆ ಅಲಿಂಗ ಅನಿರುದ್ಧ ದೇಹದ ಮಧ್ಯದಲ್ಲಿ ಇರುವಂತ ಅದು ನೋಡಿದೀವಿ, ಅದು ಬೇರೆ. ಇದು ಬಂದು ದೇವರ ಇಚ್ಛೆ, ದೇವರ ಇಚ್ಛೆ ಅಂದ್ರೆ ದೇವರ ರೂಪವೇ ಆಗಿದೆ, ದೇವರ ಶಕ್ತಿ, ದೇವರ ಇಚ್ಛೆ, ದೇವರ ಇಚ್ಛೆ ಎಂಬುದು ಯಾವತ್ತೂ ಇರುವಂತದ್ದು. ಆ ಇಚ್ಛೆ ಭಗವಂತ ನೀನು ನಿನ್ನ ಸ್ವರೂಪ ಆನಂದವನ್ನ ಅನುಭವಿಸು ಅಂತೇಳಿ ತಾನೇ ಬಂದು ನಿಂತು ಅಲ್ಲಿನೂ ಅದು ಹೇಗೆ ಅನುಭವ ಮಾಡಬೇಕು, ಅದು ಹೇಗೆ ಕೊಡಬೇಕು ಅಂತ ಅವನೇ ಮಾಡ್ತಾನೆ. ಅದು ಹೇಳುವಂತದ್ದು. ಅದಕ್ಕೆ ವಿಶೇಷವಾಗಿ ಈ ರೂಪಗಳು ಅಂದ್ರೆ ನಾಟ್ ಓನ್ಲಿ ಅಲ್ಲಿ ವಿರಜಾ ಸ್ನಾನ ಆಗಿ ಮೋಕ್ಷಕ್ಕೆ ಹೋದ ಮೇಲೆ ಮಾತ್ರ ಅಲ್ಲೇ ಮಾತ್ರ ದೇವರ ಇಚ್ಛಾವರಣ ಅಂತಿಲ್ಲ, ಪ್ರತಿ ಪ್ರತಿ ಒಂದೊಂದು ಕೆಲಸದಲ್ಲಿ ಅವನ ಇಚ್ಛೆ ಪ್ರಕಾರವೇ ಆಗತ್ತೆ. ಇಚ್ಛೆ ಎಂಬುದು ಇದ್ದೇ ಇದೆ ದೇವರದು. ಅಲ್ಲಿ ವಿಶೇಷ ದೇವರ ಅನೇಕ ರೂಪಗಳನ್ನ ಹೇಳ್ತಾ ಬರ್ತಾರೆ. ಅದು ಯಾಕೆ ಅನೇಕ ರೂಪಗಳು ಇದಕ್ಕೆಲ್ಲ ಬರಬೇಕು ಎಂಬುದಕ್ಕೆ ಇಲ್ಲೇ ಈ ಪದ್ಯದಲ್ಲೇ ಸ್ತವ್ಯ ಎಂಬುದಲ್ಲಿ ಆ ಒಂದು ವಿಷ್ಣು ಸಹಸ್ರನಾಮದ ಹೆಸರು ಅಲ್ಲಿ ವಿಶೇಷ ಅರ್ಥಗಳನ್ನ ಅಲ್ಲಿ ಕೊಡ್ತಾರೆ. ಇಲ್ಲಿ ಮೂಲತಃ ಇಲ್ಲಿ ಈ ಪದ್ಯದಲ್ಲಿ ನಮ್ಗೆ ಹಿಂದೆ ಬರ್ತದೆ ಅದೇ ತಗೊಂಡಿದ್ದಾರೆ, ಡೈರೆಕ್ಟ್ ಆಗಿರುವಂತ ಭಗವಂತ ರೂಪ. ಈ ಪದ್ಯ ಹೀಗಿದೆ. ಇಲ್ಲಿ ಹೇಳುವಾಗ ಇಲ್ಲಿ ದ್ರವ್ಯ ನೆನೆಸುವ ಭೂತ ಮಾತ್ರ ದೊಳವ್ಯಯನು ಕರ್ಮೇಂದ್ರಿಯಗಳೊಳು ಭವ್ಯ ಸತ್ಕ್ರಿಯ ನೆನಪ ಜ್ಞಾನೇಂದ್ರಿಯಗಳೊಳಗಿದ್ದು ಸ್ತವ್ಯಕಾರಕ ನೆನೆಸಿ ಸುಖಮಯ ಸೇವ್ಯ ಸೇವಕ ನೆನೆಸಿ ಜಗದೊಳು ಹವ್ಯ ವಾಹನ ನರಣಿಯೊಳಗಿ ಪಂತೆ ಇರು ತಿಪ್ಪ ಅಂತ ಹೇಳ್ತಾ ಇದ್ದಾರೆ. ಏನು ಇಲ್ಲಿ ಅಂದ್ರೆ ವಿಷಯ ಏನು ಅಂದ್ರೆ ಸೀದಾ ಅರ್ಥ ಆಗತ್ತೆ. ದ್ರವ್ಯ ನೆನೆಸುವ ಇದಕ್ಕೆ ಸ್ವಲ್ಪ ವ್ಯತ್ಯಾಸ ಅರ್ಥಗಳು ಉಂಟು.
ದ್ರವ್ಯ ನೆನೆಸುವ ಭೂತ. ಅವನು ಭೂತ, ಭೂತ ಅಂದ್ರೆ ಇಲ್ಲಿ ಪಂಚಭೂತ, ಹಿಂದೆ ಬಂದದ್ದನ್ನೇ ತಗೊಂಡಿದ್ದ. ಪಂಚಭೂತ ಮೇನ್ ಆಗಿ ನಮ್ಗೆ ಕಾಣಿಸೋದು ಪಂಚಭೂತಗಳೇ, ಅದೇ ನಮ್ಗೆ ಸ್ಥೂಲ ಆಕಾರಕ್ಕೆ ಕಾರಣ ಆಗತ್ತೆ. ಸೊ ದ್ರವ್ಯ ಎಂಬುವ ಹೆಸರಿನಿಂದ ಈ ಪಂಚಭೂತಗಳಲ್ಲಿ ಇದ್ದಾನೆ. ಪಂಚಭೂತಗಳಲ್ಲಿ ಇದ್ದಾನೆ ಅಂದ್ರೆ ಪಂಚಭೂತದಿಂದ ನಿರ್ಮಿತವಾದ ಈ ದೇಹವು ತಗೊಳ್ಳು, ಹೊರಗೇನು ತಗೊಳ್ತೀವಿ ಒಳಗೇನು ತಗೊಳ್ತೀವಿ. ಸೊ ನಮ್ಮ ದೇಹದಲ್ಲಿನೂ ದ್ರವ್ಯ, ನಮ್ಮ ಪಂಚಭೂತದಿಂದ ನಿರ್ಮಿತವಾದ ಈ ದೇಹದಲ್ಲಿ ದ್ರವ್ಯ ಅಂತ ಹೆಸರನ್ನ ಇದ್ದಾನೆ. ಆಮೇಲೆ ಮಾತ್ರಗಳು, ಮಾತೃತ್ವದೊಳಗೆ, ಮಾತ್ರ ಅಂದ್ರೆ ಪಂಚತನ್ಮಾತ್ರದೊಳಗೆ, ಪಂಚತನ್ಮಾತ್ರದಲ್ಲಿ ಹೇಗಿದ್ದಾನೆ ಅಂದ್ರೆ ಅವ್ಯಯ ಅಂಬೋ ಹೆಸರಿನಿಂದ ಅವನು ಪಂಚತನ್ಮಾತ್ರೆಗಳಲ್ಲಿ ಇದ್ದ. ಪಂಚತನ್ಮಾತ್ರೆಗಳು ಅಂದ್ರೆ ನೋಡಿದ್ದೀವಿ ಪಂಚಭೂತಗಳ ಆ ಒಂದು ವಿಷಯಗಳು, ಆ ಗುಣಗಳು, ವಿಷಯಗಳು ಅದಾಗತ್ತೆ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂಬೋದು ಕರೆಸ್ಪಾಂಡಿಂಗ್ ಆಗಿ. ಸೊ ಇಲ್ಲಿ ಅವ್ಯಯ ಅಂಬೋ ಹೆಸರಿನಿಂದ ಇದ್ದಾವೆ. ಆಮೇಲೆ ಕರ್ಮೇಂದ್ರಿಯಗಳು ಆಯ್ತು, ಪಂಚಭೂತ ಆಯ್ತು, ಪಂಚತನ್ಮಾತ್ರ ಆಯ್ತು. ಆಮೇಲೆ ನಾವು ಮೂರು ಹೇಳಿದ್ದೀವಿಲ್ಲ, ನಾವು ಹೇಳ್ತೀವಲ್ಲ ವೈಕಾರಿಕ, ತೈಜಸ, ತಾಮಸ ಅಂತ ಹೇಳಿದ್ರೆ ತಾಮಸ ಪೋಷಣ ಆಯ್ತು, ಪಂಚಭೂತ ಪಂಚತನ್ಮಾತ್ರ. ಆಮೇಲೆ ಬರೋದು ಇಂದ್ರಿಯಗಳು ಬರುತ್ತೆ, ಹೈಯರ್ ದ್ಯಾನ್ ದಟ್, ಅಂದ್ರೆ ಸೂಕ್ಷ್ಮ ದ್ಯಾನ್ ದೀಸ್ ಒನ್, ಕಣ್ಣಿಗೆ ಕಾಣಿಸೋದಿಲ್ಲ. ಇದು ಕರ್ಮೇಂದ್ರಿಯಗಳು. ಕರ್ಮೇಂದ್ರಿಯದಲ್ಲಿ ಹೇಗಿದ್ದಾನೆ ಅಂದ್ರೆ ಭವ್ಯ ಅಂಬೋ ಹೆಸರಿನಿಂದ ಕರ್ಮೇಂದ್ರಿಯದಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ಕೆಲವು ಕಡೆ ಇದು ಹೇಗಾಗಿದೆ ಅಂದ್ರೆ ಕೆಲವು ವ್ಯಾಖ್ಯಾನದಲ್ಲಿ ಭವ್ಯ ಸತ್ಕ್ರಿಯ ಅಂತಾನು ತಗೊಂಡಿದ್ದಾರೆ, ಕೆಲವರು ಇಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಕರ್ಮೇಂದ್ರಿಯದಲ್ಲಿ ಭವ್ಯ ಅಂಬೋ ಹೆಸರಿನಿಂದಿದ್ದಾನೆ. ಆಮೇಲೆ ಸತ್ಕ್ರಿಯ ಅಂಬೋ ಹೆಸರಿನಿಂದ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಆಯ್ತು, ಜ್ಞಾನೇಂದ್ರಿಯದಲ್ಲಿ ಸತ್ಕ್ರಿಯ ಅಂಬೋ ಹೆಸರಿನಿಂದ ಇದ್ದಾನೆ ಅಂತ ಹೇಳ್ತಾರೆ. ಸತ್ಕ್ರಿಯ ಒಳಗಿದ್ದು ಸ್ತವ್ಯಕಾರಕನೆನಿಸಿ ಸುಖಮಯ. ಇಲ್ಲಿ ಸ್ತವ್ಯಕಾರಕ ಅಂತ ವಿಶೇಷಣ ಕೊಟ್ಟಿದ್ದಾರೆ. ಇದು ಏನು ಸ್ತವ್ಯಕಾರಕ ಅಂದ್ರೆ ಏನ್ ಅರ್ಥ ಇದಕ್ಕೆ? ಸ್ತವ್ಯ ಅಂದ್ರೆ ಬೇರೆ ಒಂದಿಲ್ಲ, ಸ್ತುತ್ಯ ಎಂಬ ಅರ್ಥ. ಅಂದ್ರೆ ಮೇಲೆ ಹೇಳಿರುವಂತ ಪಂಚಭೂತ, ಪಂಚತನ್ಮಾತ್ರ, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಜ್ಞಾನೇಂದ್ರಿಯದಲ್ಲಿ ಮನಸ್ಸು ಬಂದ್ಬಿಡುತ್ತೆ. ಕೆಲವರು ಬಂದು ಜ್ಞಾನೇಂದ್ರಿಯಗಳೊಳಗಿದ್ದು ಸತ್ಕ್ರಿಯ ಏನಪ್ಪ ಜ್ಞಾನೇಂದ್ರಿಯಗಳೊಳಗಿದ್ದು ಅಂತ ಹೇಳಿ ಸ್ತವ್ಯ ಅಂಬುದು ಆ ಮನಸ್ಸು ಅಂತ ಜ್ಞಾನೇಂದ್ರಿಯದಲ್ಲಿ ಐದು ಸೆಪರೇಟ್ ಆಗಿ ತಗೊಳ್ಳಿದ್ದಾರೆ. ಡಸಂಟ್ ಮ್ಯಾಟರ್, ಜ್ಞಾನೇಂದ್ರಿಯದೊಳಗಿದ್ದು ನಾವು ಸತ್ಕ್ರಿಯನು ಅದು ನೋಡ್ಬೋದು. ನಾವು ಸತ್ಕ್ರಿಯ ನೆನಪ ಜ್ಞಾನೇಂದ್ರಿಯಗಳೊಳಗಿದ್ದು ಸ್ತವ್ಯಕಾರಕ, ಸ್ತುತಿಸಲ್ಪಡುತ್ತಾನೆ, ಎಲ್ಲರಿಂದಲೂ ಸ್ತುತ್ಯನಾಗೇ ಇದ್ದಾನೆ ಅವನು ಅಂತ ಹೇಳ್ತಾರೆ. ಸ್ತುತ್ಯನಾಗಿದ್ದು ಎನಿಸಿ ಸುಖಮಯ, ಅವನು ಸ್ತುತ್ಯನಾಗಿದ್ದಾನೆ. ಸ್ತುತ್ಯನಾಗಿದ್ದಾನೆ ಅಂದ್ರೆ ಅವನ ಸ್ತುತಿ ಏನಾದ್ರು ಬೇಕಾಗಿದೆಯಾ? ಇಲ್ಲ, ಅವನು ಸುಖಮಯನಾಗ ಸುಖ ಸ್ವರೂಪನ ಹಾಗೆ ಸುಖ ಸ್ವರೂಪನಾಗಿ. ಸೊ ಸುಖಮಯ ಅಂಬೋದನ್ನ ಫಸ್ಟೇ ಇಟ್ಟುಕೊಂಡು ಒಂದೊಂದಕ್ಕೆ ದ್ರವ್ಯ ನೆನೆಸುವ ಅಂದ್ರೆ ಸುಖಮಯನಾದಂತ ಭಗವಂತ ದ್ರವ್ಯ ನೆನೆಸುವ, ಅವ್ಯ ನೆನೆಸುವ, ಭವ್ಯ ಎನಿಸುವ, ಸತ್ಕ್ರಿಯ ಎನಿಸುವ, ಸವ್ಯಕಾರಕ ನೆನೆಸುವ, ಎಲ್ಲವೂ ಈ ಸುಖಮಯ. ಇದು ಸೇವೆಯ ಸೇವಕ, ಇದು ಎಲ್ಲೋ ಆಯ್ತು ಮತ್ತು ಎಲ್ಲಿಂದ ಸೇವೆ ಎಲ್ಲ ಹೇಳಾಯ್ತಲ್ಲ ಅಂದ್ರೆ ಹೇಳದಿದ್ದಲ್ಲ ಜಡ ಎಲ್ಲ ಹೇಳಿದ್ದಾರೆ. ಹಿಂದೆ ಪದ್ಯದಲ್ಲಿ ಬಂದದ್ದನ್ನ ತಿರ್ಗಾ ಹೇಳ್ತಾರೆ. ಸೇವೆಯ ಸೇವಕ ಅಂತ ಅಲ್ಲಿ ಬರೋದು ಚೇತನರಲ್ಲಿ ಇದ್ದು ಅಂದ್ರೆ ದೇವತೆಗಳಿಗೆ ಅವರ ಕಡೆಗೆ ಇರುವಂತ ತಾರತಮ್ಯ ಅದು ಅವರನ್ನು. ಸೊ ನಾಟ್ ಓನ್ಲಿ ಜಡಗಳಲ್ಲಿ ಇರುವುದು ಮಾತ್ರ ಅಲ್ಲ, ಜಡವನ್ನ ನಿಯಮನ ಮಾಡುವಂತ ದೇವತೆಗಳು ಸೇವೆಯ ಸೇವಕನೆನಿಸಿ ಈ ಜಗತ್ತನ್ನು ಈ ಭೂಲೋಕದಲ್ಲಿ ಹೇಗಿದ್ದಾನು, ಇಷ್ಟು ರೂಪದಿಂದ ಅವನು ಇದ್ದಾನಲ್ಲ ಹೇಗಿದ್ದಾನೆ ಅಂದ್ರೆ ಹವ್ಯವಾಹ, ಅವನು ಇದ್ದಾನೆ ಕಾಣಿಸೋದಿಲ್ಲವೇ ಅಂದ್ರೆ ಸೇಮ್ ಥಿಂಗ್ ಎಕ್ಸಾಂಪಲ್, ಹವ್ಯವಾಹನ ಹವಿಸುಗಳನ್ನ ದೇವತೆಗಳಿಗೆ ತಲುಪಿಸುವನು ಅಂದ್ರೆ ಬೇಸಿಕಲಿ ಅಗ್ನಿ ಅಂತ ಅರ್ಥ ಆಗತ್ತೆ. ಅಗ್ನಿದೇವ ಅಗ್ನಿಮುಖ, ದೇವತೆಗಳಿಗೆ ಮುಖವಾಗಿರುವಂತವನು ಅಗ್ನಿ ಅಂತ ನಾವು ಹೇಳ್ತೀವಿ. ಸೊ ಅಗ್ನಿ ಹೇಗೆ ಅರಣಿಯೊಳಗಿಪ್ಪಂತೆ, ಅರಣಿ ಆ ಕಾಷ್ಟದಲ್ಲಿ ಹೇಗೆ ಅದು ಅಡಗಿ ಇರುತ್ತೋ ಹಾಗೆ ದೇವರು ಕಣ್ಣಿಗೆ ಕಾಣಿಸೋದಿಲ್ಲ. ಈ ಅಗ್ನಿ ಎಂಬುದು ಕಾಣುವಂತ ಪದಾರ್ಥವಾಗಿ, ಆ ಒಂದು ಪ್ರಕೃತ ಪದಾರ್ಥವಾಗಿ ಇದ್ರೂ ಅದು ಎಲ್ಲಾ ಕಡೆನು ಇದೆ ಎಂಬುದು ನಮ್ಗೆ ಗೊತ್ತಾಗೋದೇ ಇಲ್ಲ. ಎಲ್ಲರ ಗೊತ್ತಾಗ್ಬೇಕು, ಯಾಕಂದ್ರೆ ಹಿಂದಿನ ಪದ್ಯದಲ್ಲಿ ನಾವು ಶಾಸ್ತ್ರ ಮೂಲಕ ಗೊತ್ತಾಗತ್ತೆ. ಹಿಂದಿನ ಪದ್ಯದಲ್ಲಿ ಹೇಳಿದ್ವಿ ಪಂಚೀಕರಣದಲ್ಲಿ ಎಲ್ಲವೂ ಅಲ್ಲಿ ಅಗ್ನಿ ತೇಜಸ್ಸನ್ನ ತಗೊಂಡಾಗ ಎಲ್ಲ ಆ ಒಂದು 25 ಸ್ಕ್ವೇರ್ ನೋಡಿದೆ, ಎಲ್ಲ ಕಡೆನೂ ಅದು ಇಲ್ಲದ ಜಾಗನೂ ಇರೋದಿಲ್ಲ, ಎಲ್ಲಾ ಕಡೆನೂ ಇರುತ್ತೆ, ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ಇರುತ್ತೆ. ಎಲ್ಲಾ ಕಡೆನೂ ಇರತ್ತೆ. ಬಟ್ ನಮ್ಮ ಅನುಭವದಿಂದಲೂ ಅದು ಸಿದ್ಧ ಆಗತ್ತೆ. ಎರಡು ಅರಣಿಗಳನ್ನ ತಂದು ಅದನ್ನ ನಾವು ಮಥನ ಚೆಂದಾಗೆ ಮಾಡಿದಾಗೆ ಅಲ್ಲಿಂದ ಅಗ್ನಿ ಹುಟ್ಟತ್ತ. ಎಲ್ಲೆಂದೋ ಬರುವಂತ ಅಗ್ನಿ ಇಲ್ಲ. ಅಗ್ನಿ ಎಂಬುದು ಆ ಒಂದು ಕಾಷ್ಟದಲ್ಲೇ ಇರತ್ತೆ. ಕಾಷ್ಟದಲ್ಲಿ ಇರೋದು ವ್ಯಕ್ತ ಆಗತ್ತೆ ವಿದ್ಯುತ್ ಪ್ರಯತ್ನ. ಹಾಗೆ ದೇವರು ಎಂಬುವನು ಅಗ್ನಿಯಂತೆ ಎಲ್ಲಾ ಕಡೆ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ದೇವರು ಇರುವಂತ ಹೇಗಿದ್ದಾನೆ ಒಂದೊಂದು ಹೆಸರ ಹೇಳ್ತಾರೆ. ಸೊ ಇಲ್ಲಿ ಒಂದೊಂದಾಗ ನೋಡೋಣ. ಇದು ಸ್ಥೂಲವಾದ ಅರ್ಥ. ಇಲ್ಲಿ ಏನು ಅಂದ್ರೆ ಭಗವಂತ ದ್ರವ್ಯ ಎನಿಸುವ ಇದು ಇದು ಯಾಕೆ ಅಂಬುದು ಕೊನೆಯಲ್ಲಿ ಬರ ಸ್ತವ್ಯಕಾರಕ ಅಂಬುದು ಹೊಸ್ತುಕೊಂಡ್ರೆ ಈಸಿಯರ್ ಅರ್ಥ ಆಗತ್ತೆ. ಸ್ತವ್ಯಕಾರಕ ಅಂತಲ್ಲಿ ಹೇಳಿದಾರಲ್ಲ, ಏನುದು ಸ್ತವ್ಯ ಅಂದ್ರೆ ಏನು ಅಂದ್ರೆ ಸ್ತವ್ಯ ಅಂದ್ರೆ ಏನು? ಸ್ತುತಿ. ಸ್ತವ್ಯ ಅಂದ್ರೆ ಸ್ತುತಿ ಮಾಡೋದು, ಸ್ತುತಿಸಲ್ಪಡುತ್ತಾನೆ ಅಂತ. ಸ್ತುತಿಸಲ್ಪಡುತ್ತಾನೆ ಎಂಬುದು ಏನು ದೊಡ್ಡ ವಿಶೇಷ ಏನು? ಸ್ತುತಿ ಮಾಡ್ತೀವಿ ನಾವು ದೇವರನ್ನ, ಸ್ತುತಿ ಮಾಡ್ತೀವಿ. ಸ್ತವ್ಯ ಸ್ತವ ಪ್ರಿಯ ಸ್ತೋತಾರಣ ಪ್ರಿಯ ಅಂತ ಬರುತ್ತೆ. ಸ್ತವ್ಯ ಅಂದ್ರೆ ಸ್ತುತಿ ಮಾಡೋ, ಸ್ತುತಿಸಲ್ಪಡುತ್ತಾನೆ ಅವನು ಎಲ್ಲರಿಂದಲೂ, ಲಕ್ಷ್ಮಿಯಿಂದ ಸ್ತುತಿಸಲ್ಪಡುತ್ತಾನೆ ಅಂತ. ಇದು ಏನು ದೊಡ್ಡ ಗುಣವ? ನಾವು ಸ್ತುತಿ ಮಾಡ್ತೀವಲ್ಲ, ಎಲ್ಲರನ್ನು ನಾವು ಸ್ತುತಿ ಮಾಡಿ, ಏ ನೀವು ತುಂಬಾ ಒಳ್ಳೆಯವ್ರ ರೀತಿ ನೀವು ಚಂದಾಗಿ ಹೇಳ್ತೀರಾ, ನೀವು ಚಂದ ಎಲ್ಲ ಮಾಡ್ತೀವಲ್ಲ ಅಂದ್ರೆ ನಮ್ಗೆಲ್ಲ ಅದು ಪೂರ್ತಿ ಅನ್ವಯ ಆಗೋದಿಲ್ಲ. ಸ್ತವ್ಯ ಅಂದ್ರೆ ಏನು ಗುಣ ಅಂದ್ರೆ ಸ್ತುತಿಸಲಿಕ್ಕೆ ನಾವು ಯಾರನ್ನ ಸ್ತುತಿ ಮಾಡುತ್ತೀವೋ ಅಂದ್ರೆ ಸ್ತುತಿ ಅಂದ್ರೆ ಏನು? ಅವರಲ್ಲಿ ಇರುವಂತ ಗುಣಗಳು, ಗುಣಿನಿಷ್ಠ ಗುಣಾನಾಂ ಸ್ತುತಿ ಅಂತ. ಗುಣಿ ಆ ವ್ಯಕ್ತಿಯಲ್ಲಿ ಇರುವಂತ ಗುಣಗಳನ್ನ ಹೇಳೋದು ಅಂದ್ರೆ ಯಾಕೆ ಹೇಳ್ಬೇಕು ನಾವು ಅಂದ್ರೆ ದಟ್ ಗುಣ ಆ ವಸ್ತುವನ್ನ ಪರಿಚಯ ಮಾಡಿಕೊಡತ್ತೆ. ಅಮ್ಮ ನಮ್ಮಅಮ್ಮ ನಮ್ಮನ್ನ ಅಮ್ಮ ಅಂದ್ರೆ ಎಲ್ಲರಿಗೆ ಅರ್ಥ ಆಗ್ಬಿಡುತ್ತೆ. ಅಮ್ಮ ಅಂದ್ರೆ ಅವಳಿಂದ ನಾವು ಹುಟ್ಟಿ ಬಂದಿದ್ದೀವಿ ಅಂತ ಎಲ್ಲರಿಗೆ ಅರ್ಥ ಆಗುವಂತದ್ದು ಎಕ್ಸ್ಪೀರಿಯನ್ಸ್ ನೋಡಿದ್ದೀವಿ ಆಗತ್ತೆ. ದೇವರಲ್ಲಿ ಹೇಗೆ ಅಂದ್ರೆ ಅದಕ್ಕೆ ಅವಳಿಗೆ ಅಮ್ಮ ಬಿಟ್ಟು ಇರ್ಲಕ್ಕೆ ಸಾಧ್ಯ ಇಲ್ಲ. ಹೊಟ್ಟೆಯಲ್ಲಿ ಅವಳ ಜೊತೆಯಲ್ಲಿ ಅಮ್ಮ ಅಂದ್ರೆ ಅಮ್ಮ ಅಂದ್ರೆ ಒಟ್ಟಿಗೆ ಒಟ್ಟಿಗೆ ಇದ್ದು ಅವಳ ಜೊತೆಯಲ್ಲಿಯೇ ಒಂದು 9 ತಿಂಗಳು ಇದ್ದು ಬಂದದ್ದು. ಚಿಕ್ಕ ಮಕ್ಕಳಾಗಿರೋ ಅವಳ ಜೊತೆಯಲ್ಲೇ ಇರೋದು, ಒಟ್ಟಿಗೆ ಒಟ್ಟಿಗೆ ಇರೋದು. ಅಮಾವಾಸ್ಯ ಅಂತೀವಿ, ಹತ್ರ ಹತ್ರ ಇರೋದು, ಒಟ್ಟಿಗೆ ಒಟ್ಟಿಗೆ ಇದ್ದದ್ದು. ಸೊ ಅದಕ್ಕೆ ಆ ಶಬ್ದ ಆ ಅವಳ ಗುಣ ಅದು ಸ್ತುತಿ ಅಂತ. ನೀವು ಮುನ್ನೊಂದು ಸತಿ ನಾವು ಅಮ್ಮನ ಅಮ್ಮ ಅಮ್ಮ ಅಂತ ಕರೆಯಾಗ ಅವಳನ್ನ ಸ್ತುತಿ ಮಾಡ್ತೀರಿ ಅಂತ ಹೇಳ್ತೀವ, ಹೇಳ್ಬೋದು. ಯಾಕಂದ್ರೆ ಆ ಗುಣ ಸೀಮಿತವಾಗಿ ಅವಳಲ್ಲಿ ಇದೆ. ಅದಕ್ಕೆ ಅಮ್ಮ ಎಲ್ಲರನ್ನ ನಾವು ಅಮ್ಮ ಅಮ್ಮ ಅಂತ ಕರೆಯೋದಿಲ್ಲ, ನಮ್ಮ ಅಮ್ಮನನ್ನೇ ಅಮ್ಮ ಅಂತ ಕರಿತೀವಿ ನಾವು. ಸೊ ಹಾಗೆ ಹೇಗೆ ಗುಣ ಇದೆಯೋ ಹಾಗೆ ದೇವರಲ್ಲಿ ಏನು ವ್ಯತ್ಯಾಸ? ದೇವರ ಗುಣಗಳನ್ನ ಸ್ತುತಿ ಮಾಡ್ತೀವಿ, ಏನು ವಿಶೇಷ ಅಂದ್ರೆ ಅಲ್ಲಿ ಹೇಳ್ತಾರೆ ದೇವರ ಸ್ತುತಿ ಒಂದೊಂದು ನಾವು ಮಾಡ್ತೀವಲ್ಲ, ಒಂದೊಂದು ಸ್ತೋತ್ರ ಹೇಳ್ತೀವಲ್ಲ ನಾವು, ಅನೇಕ ಸ್ತೋತ್ರಗಳು ಈ ಹರಿಕಥಾಭಾರದಲ್ಲಿ ಒಂದೊಂದು ಒಂದೊಂದು ಶಬ್ದ ಒಂದೊಂದು ಅಕ್ಷರ ಎಲ್ಲವೂ ದೇವರ ಸ್ತೋತ್ರ ಅಂತ ಹೇಳ್ತೀವಲ್ಲ ಅಂದ್ರೆ ಏನದು ಅಂದ್ರೆ ಇದು ಮಹತ್ವವನ್ನ ಹೇಳ್ತಾರೆ. ಋಗ್ವೇದದಲ್ಲಿ ಬರುತ್ತ, ಋಗ್ವೇದದಲ್ಲಿ ಅದಕ್ಕೆ ಅರಣಿ ಹವ್ಯವಾಹನು ಅರಣಿಯೊಳಗಿಪ್ಪಂತೆ. ಬರೀ ಬರೀ ಅರಣಿಯೊಳಗೆ ಅಗ್ನಿ ಇದ್ದಾನೆ ಎಂಬುದು ಮಾತ್ರ ಇಲ್ಲ, ಅದಲ್ಲಿ ನೆನಪು ಮಾಡಿಕೊಡ್ತಾರೆ. ಅವನು ಹವ್ಯಕಾರಕ ಹೇಗಾಗ್ತಾರಂದ್ರೆ ಅದು ದೇವರ ಅಸಾಧಾರಣ ಗುಣ. ಏನು ಅಮ್ಮ ಅಂದ್ರೆ ಅಮ್ಮ, ಅವಳ ಜೊತೆಯಲ್ಲೇ 9 ತಿಂಗಳು ಹೊಟ್ಟೆಯಲ್ಲೇ ಇದ್ದೀವಿ, ಅದು ಬೇರೆ ಯಾರಿಗೂ ಆಗೋದಿಲ್ಲ, ಅವಳು ಒಬ್ಬಳಿಗೆ ಆಗತ್ತೆ ಪೂರ್ಣ ಪ್ರಮಾಣದಲ್ಲಿ. ಹಾಗೇನೆ ದೇವರ ಗುಣ, ದೇವರ ಅಸಾಧಾರಣವಾದ ಗುಣ, ಪ್ರತಿಯೊಂದು ಅವನ ಅಸಾಧಾರಣ ಗುಣ ಅಂತಾರೆ. ಒಂದೊಂದು ಗುಣ ತಕೊಂಡ್ರಂತೂ ಅದು ಅವನಲ್ಲಿ ಇರುವಂತ ಏನು ಅಸಾಧಾರಣ ಗುಣ ದೇವರಲ್ಲಿ ಅಂದ್ರೆ ಅವನಲ್ಲಿ ಅದು ಸ್ವಭಾವ. ಅಮ್ಮ ಅಂತ ಹೇಳ್ತೀವಿ, ಈ ಜನ್ಮದಲ್ಲಿ ಬಂದಾಳ, ಅವಳಿಗೆ ಹೊಟ್ಟೆಯಲ್ಲಿ ಬಂದದ್ದು ಗೊತ್ತಿಲ್ಲ, ಇದ್ದದ್ದು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಇದನ್ನು ಒಂದು ಸ್ಥೂಲವಾಗಿ ಒಂದು ಅವಳು ಹೊಟ್ಟೆಯಲ್ಲಿ ಇಷ್ಟು ದಿವಸ ಇದ್ದೀವಿ ಅಷ್ಟು ಬರುತ್ತೆ. ಅದು ದೇವರು ಆ ಶಕ್ತಿಯನ್ನು ಕೊಡಬೇಕು ಟು ಆ ಗರ್ಭದಲ್ಲಿ ಅವಳನ್ನ ರಿಟೆನ್ಷನ್ಗೇನು, ಹೊಟ್ಟೆಯಲ್ಲಿ ಮಗುವನ್ನ ರಿಟೈನ್ ಮಾಡೋ ಎಬಿಲಿಟಿ ಅಲ್ಲಿ ಬೆಳೆಯುವಾಗ ಅವಳಿಗೆ ಹಾರ್ಮ್ ಆಗ್ಬೋದು. ಆ ಎಲ್ಲಾ ಕಡೆ ಎಲ್ಲಾ ದೇವತೆಗಳು ಎಲ್ಲಾ ರೂಪದಿಂದ ಪಂಚರೂಪದಿಂದ ಭಗವಂತ ಮಾಡಿ ಮಾಡಿ ಎಲ್ಲ ಅವರೇ ಮಾಡ್ತಾ ಇದ್ದಾನೆ, ಇವಳು ಸುಮ್ಮನೆ ಒಂದು ನಿಮಿತ್ತ. ಭಗವಂತ ವಿಷಯದಲ್ಲಿ ಹಾಗಲ್ಲ. ಎನಿ ಕ್ವಾಲಿಟಿ ಎವರಿ ಕ್ವಾಲಿಟಿ ನೀವು ಹೇಳೋದು ಅವನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸ್ವತಂತ್ರವಾಗಿ ಸ್ವಾಭಾವಿಕವಾಗಿ ಇರುವಂತದ್ದು, ಅವನನ್ನ ಬಿಟ್ಟು ಯಾವುದು ಹೋಗೋದಿಲ್ಲ ಆ ಅರ್ಥದಲ್ಲಿ. ಸೊ ನಾವು ನೆಕ್ಸ್ಟ್ ಟೈಮ್ ದೇವರನ್ನ ಏನಾರು ಒಂದು ಸ್ತೋತ್ರ ಮಾಡಿದ ಅಂತ ಅವನನ್ನ ಕರೆದರು ಆ ಧರ್ಮ ಅವನಲ್ಲೇ ಇರೋದು, ಬೇರೆ ಯಾರಲ್ಲಿನೂ ಇಲ್ಲ, ಸ್ವತಂತ್ರವಾಗಿರ. ಹೀಗೆ ಇದನ್ನ ನಾವು ಮಾಡೋದಿಲ್ಲ, ಇದನ್ನ ದೇವತೆಗಳೇ ಮಾಡ್ತಾರಂತ. ಅದಕ್ಕೆ ಸ್ತವ್ಯ ಅಂದ್ರೆ ಆ ಅಸಾಧಾರಣ ಗುಣ ಉಳ್ಳವರು ನೀನು. ಇಲ್ಲಿ ಮೇನಾಗಿ ಈ ಪದ್ಯದಲ್ಲಿ ಇರೋದು ಸ್ವತಂತ್ರ, ನಿನ್ನ ಇಚ್ಛೆ, ನಿನ್ನ ಇಚ್ಛೆಗೆ ಬಂದ್ರೆ ನನ್ಗೆ ಮೋಕ್ಷನೇ ಆಗತ್ತೆ. ಪ್ರತಿಯೊಂದು ಅಲ್ಲಿ ಮೋಕ್ಷ ಆಗೋದು ಮಾತ್ರ ಈವಾಗ ಈ ಸೆಕೆಂಡ್ಲಿ ಇದು ನಮ್ಮ ಬಾಯಿಯಿಂದ ಹೀಗೆ ಬರಬೇಕಂದ್ರೆ ಅದು ಅವನ ಇಚ್ಛೆಯಾಗಿ ಇರಬೇಕು. ಸೊ ಅವನ ಇಚ್ಛಾ ಅಂಬುದು ಪ್ರತಿ ಪ್ರತಿದಲ್ಲಿನೂ ಬರುತ್ತೆ. ಸೊ ಅದಕ್ಕೆ ಅವನ ಸ್ತವ್ಯ ಕಾರಕ ಅಂದ, ಅವನ ಸ್ತವ್ಯ ಅಂದ್ರೆ ಸ್ತೋತ್ರ ಮಾಡ್ಲಕ್ಕೆ ಯೋಗ್ಯನಾದವನು ಎಂಬ ಸ್ಥೂಲ ಅರ್ಥ ಮಾತ್ರ ಅಲ್ಲ, ಯೋಗ್ಯ ಆಗಲಕ್ಕೆ ಬೇಕಾದ ಎಕ್ಸ್ಕ್ಲೂಸಿವ್ ಕ್ವಾಲಿಟೀಸ್ ಅವನಲ್ಲಿ ಇದೆ, ಅದನ್ನ ಹೇಳಕ್ಕೇನೆ ಋಗ್ವೇದವೇ ಹೊರಟಿದೆ ಅಂತ ಹೇಳ್ತಾರೆ. ಋಗ್ವೇದದಲ್ಲಿ ಏನಿದಪ್ಪ ಅಂದ್ರೆ ನಮ್ಗೆ ಗೊತ್ತಿಲ್ಲ ಹೇಳ್ತಾರೆ. ಋಗ್ವೇದದಲ್ಲಿ ಎಲ್ಲಾ ಹೆಸರುಗಳು ನಾಮ, ಅದಕ್ಕೆ ಹರಿನಾಮ ಸ್ಮರಣೆ ಅಂತೀವಲ್ಲ ಅದೇ ನಾಮ, ಅದಕ್ಕೆ ಋಗ್ವೇದ ಶ್ರೇಷ್ಠ ಅಂತಾರೆ. ಏನು ಸಾಮವೇದ ಅಂತಾರೆ, ಋಗ್ವೇದ ಅಂತಾರೆ, ಹೇಗಿರಿ ಅಂದ್ರೆ ಋಗ್ವೇದ ಸುಲಭವಾಗಿ ದೇವರನ್ನ ನಮ್ಗೆ ಇಲ್ಲ, ಹೆಸರುಗಳು ಇರತ್ತೆ, ಹೆಸರುಗಳ ಮೂಲಕವಾಗಿ ಅದೇ ಶುರು ಆಗೋದಿಲ್ಲಿ. ಇದು ನಾನು ಎಲ್ಲಿಂದ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ಸ್ತವ್ಯಕಾರಕ ಅಂಬುದು, ಸ್ತವ್ಯ ಅಂಬುದು ವಿಷ್ಣು ಸಹಸ್ರ ನಾಮದಲ್ಲಿ ಬಂದ ಒಂದು ದೇವರ ಒಂದು ನಾಮ. ಇದಕ್ಕೆ ಈ ನಾಮಕ್ಕೆ ತಕ್ಕಂತೆ ಒಂದು ಬೃಹತೀ ರುಕ್ಕು ಇದೆ. ದಟ್ ಬೃಹತೀ ರುಕ್ಕು ಅದನ್ನ ಕಂಡೆನ್ಸೇಷನ್, ಅದನಿಂದ ಪ್ರತಿಪಾದ್ಯವಾದ ಆ ರುಕ್ಕು, ಆ ರುಕ್ಕಿನಿಂದ ಆ ಒಂದು ಸ್ಥಾನ ತಗೊಳ್ಳಿ, ಅಲ್ಲಿ ಹೇಳಿರುವಂತ ಒಟ್ಟು ಆ ರುಕ್ಕಿನಿಂದ ಆ ದೇವರು ಎದ್ದು ಬಂದ ಅಂತ. ಆ ಎದ್ದು ಬಂದ ರೂಪ ವಿಶ್ವಸಹಸ್ರ ನಾಮದಲ್ಲೇ ಬಂದಿದೆ, ಸ್ತವ್ಯ ಅಂತ ಒಂದು ಒಂದು ನಾಮ ಅಂತ ಬಂದಿದೆ. ಆ ಸ್ತವ್ಯ ಅಂಬೋ ನಾಮಕ್ಕೆ ಇವರು ನಮ್ಮ ವಿದ್ಯಾಮಾನ್ಯರು ವಿದ್ಯಾಮಾನ್ಯರು ಗೈಡೆನ್ಸ್, ಬನ್ನಂಜಯ ಗೈಡೆನ್ಸ್ ಅಲ್ಲಿ ಒಂದು ಪುಸ್ತಕ ಬಂದಿದೆ, ಅಲ್ಲಿ ಬರುವಂತ ವಿಶ್ವಸಹಸ್ರ ನಾಮಕ್ಕೆ ಬೇಕಾದ ಅರ್ಥಗಳನ್ನ ಕೊಡುವುದಕ್ಕೆ ಆ ಪುಸ್ತಕದಲ್ಲಿ ಈ ಸ್ತವ್ಯ ಅಂಬೋದಕ್ಕೆ ಈ ಅರ್ಥ ಕೊಟ್ಟಿದ್ದಾರೆ. ಅದನ್ನೇ ನಾನು ಹೇಳ್ತಾ ಇದ್ದೆ, ಅದನ್ನೇ ಜಸ್ಟ್ ರಿಪೀಟಿಂಗ್ ಇಟ್ ಅಲ್ಲೇ ಇರೋದಂತ ಹೇಳ್ತಾ ಇದ್ದೀನಿ. ಅಲ್ಲಿ ಸ್ತವ್ಯ ಅಂಬೋದಕ್ಕೆ ಫಸ್ಟ್ ಇದಕ್ಕೆ ಇಲ್ಲಿ ಹವ್ಯ ವಾಹನ ಅರಣ್ಯೊಳಗಿತ್ತು ಅಂತಂದ್ರೆ ಅಲ್ಲಿ ಸೂಚನೆ ಮಾಡೋದು ಅಗ್ನಿ ಹಾಗೆ ಆ ಕಾಷ್ಟದಲ್ಲಿ ಇದೆಯೋ ಅಂತ. ಅದಕ್ಕೆ ಆ ದೇವರು ಸ್ತುತ್ಯನಾದವನು ಅಂತ ತೋರ್ಸ್ಲಿಕ್ಕೇನೆ ಅಲ್ಲಿ ಅಗ್ನಿಮೇಳ ಇವೆಲ್ಲ ಕೇಳಿರ್ತಾರೆ. ಅಗ್ನಿಮೇಳೆ ಪುರೋಹಿತಮ್ನು ಫಸ್ಟ್ ಋಗ್ವೇದ ಫಸ್ಟ್ ಮೊಟ್ಟ ಮೊದಲು ಅಕಾರದಿಂದ ಶುರುವಾಗುವಂತದ್ದು ಅದು ತಂದಿದ್ದಾರೆ. ಸೊ ಅದನ್ನ ಹೇಳುವಾಗ ಅದನ್ನ ಹೇಳ್ತಾರೆ. ಸೊ ದೇವರನ್ನ ಈ ತರ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರ. ಆ ಕ್ವಾಲಿಟೀಸ್ ನಿನ್ನಲ್ಲಿ ಇದಪ್ಪ. ಏನು ಕ್ವಾಲಿಟೀಸ್? ನೀನು ಅಗ್ನಿ, ಅಗ್ನಿ ಅಂದ್ರೆ ಚಲನೆ ಇಲ್ಲದ ವಸ್ತುಗಳಿಗೆ ಚಲಿಸುವನು, ಅಗ್ರವಾಗಿ ಎಲ್ಲರಿಗೇನು ನೇತ, ಎಲ್ಲಕ್ಕಿಂತ ಮುಂದೆ ಇದ್ದು ನಡೆಸುವವನು. ಸೊ ಆ ಕ್ವಾಲಿಟಿ ದೇವರಲ್ಲೇ ಇಟ್ ಇಸ್ ಎಕ್ಸ್ಕ್ಲೂಸಿವ್ ಆಗಿದೆ. ಚಲನೆ ಇಲ್ಲದ ವಸ್ತುವಿಗೆ ಚಲನೆ ಕೊಡೋದಕ್ಕೆ ಸಾಧ್ಯ ಏನು? ವಾಯುದೇವರು ಅಂತ ವಾಯುದೇವರಿಗೇನು ಕೊಡುವುದು, ಲಕ್ಷ್ಮಿ ಲಕ್ಷ್ಮಿಗೇನು ಸ್ವತಂತ್ರವಾಗಿ ಕೊಡುವನು ಭಗವಂತ. ಸೊ ಹಾಗೆ ನಿನ್ನನ್ನ ಸ್ತೋತ್ರ ಮಾಡ್ತಾರಂತ ಆ ಒಂದು ಒಂದು ರುಕ್ಕನ್ನ ಆ ಒಂದು ಋಗ್ವೇದದಲ್ಲಿ ಬಂದ ಫಸ್ಟ್ ಮಂತ್ರವನ್ನೇ ತಕೊಂಡು ಅದನ್ನ ಒಂದೊಂದಾಗಿ ಬಿಡಿಸ್ತಾರೆ. ಅಗ್ನಿ ಆಮೇಲೆ ಪುರೋಹಿತ ಅಂತ. ಸೊ ಯಾಕೆ ಇನ್ನೊಂದು ಅಗ್ನಿ ಅಂತ ಒಂದು ಹೇಳ್ತಾರೆ, ನಮ್ಗೆ ಇಷ್ಟೇ ಅರ್ಥ ಆಗತ್ತ. ಸೊ ನಾವ್ ಇಷ್ಟೇ ಅರ್ಥನೇ ಹೇಳ್ತೀವಿ ಅಗ್ನಿ ಅಂತ. ಸೊ ಅಗ್ನಿ ಅಂತ ಹೇಳ್ತೀವಿ. ಆಮೇಲೆ ಪುರೋಹಿತ ಅಂತ ಬರತ್ತಲ್ಲ, ಏನು ಪುರೋಹಿತ ಅಂದ್ರೆ ಎಲ್ಲರಿಗೇನು ಹಿತವನ್ನ ಉಂಟು ಮಾ, ಎಲ್ಲಾ ಜೀವಗಣಕ್ಕೇನು ಹಿಂದೆ ಮುಂದೆ ಎಲ್ಲಾ ಬರುವಂತ ಎಲ್ಲಾ ಜೀವಕ್ಕೇನು ಹಿತವನ್ನ ಉಂಟು ಮಾಡುವನು. ಸೊ ಅದಕ್ಕೆ ಪುರೋಹಿತ ಯಾರ ಆ ತರ ಯಾರಿಗೆ ಆ ಪುರೋಹಿತರ, ನಮ್ಮ ಪುರೋಹಿತರಿಗೆ ಒಂದು ಸೀಮಿತವಾಗೇ ಇರುತ್ತೆ ಅವರವರಿಗೆ, ಅವರಲ್ಲಿ ಇದ್ದು ಇವ್ರು ಮಾಡುವವರಿವನೇ ಸೊ ಪುರೋಹಿತ. ಆಮೇಲೆ ಯಜ್ಞ ಅಂದ್ರೆ ಯಜ್ಞ ಅಂತ ನಾವು ನೋಡಿದ್ದೀವಿ, ಯಜ್ಞ ಅಂದ್ರೆ ದೇವ ಪೂಜಾ ಅಂತ ತಕೊಳ್ಳೋದು, ಎಲ್ಲರೂ ಒಟ್ಟಿಗೆ ಸೇರಿ ಮಾಡುವಂತ ಕಾರ್ಯಗಳು. ಅಂದ್ರೆ ಒಂದು ಯಜ್ಞ ಮಾಡಬೇಕಂದ್ರೆ ನೋಡಿ, ಯಜ್ಞ ಮಾಡಬೇಕಂದ್ರೆ ಅಲ್ಲಿ ಆ ಪುರೋಹಿತರೆಲ್ಲ ಒಟ್ಟು ಸೇರಬೇಕು, ಅವ್ರನ್ನ ಅವರ ಮನಸ್ಸು ಎಲ್ಲವೂ ಒಂದೇ ರೀತಿ, ಒಬ್ಬೊಬ್ರು ಒಂದೊಂದು ಮಾಡಿದ್ರೆ ಎಲ್ಲರನ್ನೂ ಒಟ್ಟು ಸೇರಿಸ್ಬೇಕು. ಅವ್ರು ಮಾತ್ರ ಅಲ್ಲ, ನಮ್ಮ ಒಳಗೇನೆ ನಮ್ಮ ಇಂದ್ರಿಯಗಳೆಲ್ಲ ಒಟ್ಟು ಸೇರಬೇಕು, ನಮ್ಮ ಕೋಆರ್ಡಿನೇಷನ್ನು ಫಿಸಿಕಲ್ ಲೆವೆಲ್ಲಿ ಇರಬೇಕು, ಮೆಂಟಲ್ ಲೆವೆಲ್ಲಿ ಇರಬೇಕು, ಒಳಗೆ ಥಾಟ್ ಪ್ರಾಸೆಸ್ ಇದಾದ ಮೇಲೆ ಇದು ಆ ಪ್ರಾಸೆಸ್ ಎಲ್ಲರನ್ನೂ ಕಟ್ಟಿ ಹಾಕಬೇಕು. ಆ ಮಾಡುವಂತಹ ಕ್ರಿಯೆ, ಆ ಪದಾರ್ಥ, ಎಲ್ಲರೂ ಅಲ್ಲಿ ಬರುವಂತಹ ದೇವತೆ ಎಲ್ಲರೂ ಅವರನ್ನ ಕಟ್ಟು. ಅದಕ್ಕೆ ಯಜ್ಞ ಅಂಬೋ ಶಬ್ದ, ಯಜ್ಞ ಅದು ಮಾಡುವನು ವಾಯುದೇವರು ಅಂತಾರೆ. ಎಲ್ಲರನ್ನೂ ಕಟ್ಟಿ ಜೀವಗಣಕ್ಕೆ ಕಟ್ಟಿ ಹಾಕಿದ್ದಾನೆ, ಅವನನ್ನು ಕಟ್ಟಿ ಹಾಕಿದ್ದವರು ಎಲ್ಲರನ್ನು ಒಟ್ಟು ಸೇರಿಸಿ ಆ ಒಂದು ಆರಾಧನೆಯನ್ನು ಮಾಡಿಸುವುದು. ಸೊ ಯಜ್ಞಸ್ಯ ಭಗವಂತನನ್ನೇ ಹೇಳ್ತಾರೆ, ಅದು ಒಂದು ಅಸಾಧಾರಣ ಕಾಲ. ಋತ್ವಿಜ ಅಂತ ಹೇಳ್ತಾರೆ. ಋತ್ವಿಜರು ಅಂದ್ರೆ ಏನು? ಅವರು ಕರ್ಮಗಳನ್ನು ಮಾಡಿಸೋರು, ಕರ್ತ. ಇವರಲ್ಲೇ ಇದ್ದು ಸ್ವತಂತ್ರವಾಗಿ ಮಾಡಿಸುವನು ಅವನೇ ಭಗವಂತ ಋತ್ವಿಜ ಅಂತ. ಆಮೇಲೆ ಹೋತ, ಅದೇ ಅರ್ಥ. ಹೋತ ಅಂದ್ರೆ ಇಂದ್ರಿಯದಲ್ಲಿ ಇದ್ದು ಈ ವಿಷಯಗಳು, ಈ ಇಂದ್ರಿಯಗಳಲ್ಲಿ ಇದ್ದು ಈ ವಿಷಯಗಳ ಮೂಲಕವಾಗಿ ಯಜ್ಞ ಮಾಡುವನು ಎಂಬುದಕ್ಕೆ ಇನ್ನೂ ಪದರು ಪದರಾಗಿ ಬಿಡಿಸ್ತಾ ಬಿಡಿಸ್ತಾ ಹೋದ್ರೆ ಕೇಶವರು ಹೇಳಿದ್ದು ಸುಮಾರು 100 ಒಂದು ಒಬ್ಬರಲ್ಲಿ ಯಜ್ಞ ಮಾಡೋದು ಅಂದ್ರೆ 4ನೇ ಅಧ್ಯಾಯ ಗೀತೆಗೆ 140 ಮಿನಿಮಮ್ ಅಷ್ಟೇ ಯಜ್ಞಗಳು ತಗೋಬಹುದು ಅಂತ ಅವರು ಹೇಳಿದ್ದಾರೆ. ಸಮದ ಟೈಮ್ ನಾನು ಅದನ್ನ ಹೇಳ್ತೀನಿ ಹೇಗೆ ಮಾಡೋದು ಅಂತ. ಸೊ ಅದು ಹೋತ. ಆಮೇಲೆ ರತ್ನಧಾತಮ ಅಂದ್ರೆ ಆ ರತ್ನಧಾತಮ ಅಂದ್ರೆ ಆ ಫಲವನ್ನ ಕೊಡುವವನು, ರತ್ನದಂತೆ ಆ ಫಲವನ್ನ ಕೊಡುವನು ಭಗವಂತ. ಸೊ ಈ ಒಂದು ಇದು ತುಂಬಾ ಸ್ಥೂಲವಾಗಿ ಇರುವಂತದ್ದು. ಸೊ ಇಷ್ಟು ಅರ್ಥ ಬರುತ್ತೆ. ಸೊ ಇಷ್ಟು ರೂಪ ಇಷ್ಟೇ ತಾನ ಅಂದ್ರೆ ಒಬ್ಬ ಕೆಲವರು ಕೇಳ್ತಾರೆ ದೇವರಿಗೆ ಯಾಕೆ ಇಷ್ಟು ಹೆಸರು ದೇವರು ಹೇಳ್ಕೊಂಡು ಸಾಕಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಅವನ ಒಂದೊಂದು ನೋಡಿ, ಇವಾಗ ಅಗ್ನಿ ಅಂತ ನೋಡಿದೀವಿ, ಪುರೋಹಿತ ಅಂತ ನೋಡಿದೀವಿ, ಯಜ್ಞಸ್ಯ ನೋಡಿದೀವಿ, ಋತ್ವಿಜ ಅಂತ ನೋಡಿದೀವಿ, ರತ್ನದ ಹೋತ ಅಂತ ನೋಡಿದೀವಿ, ರತ್ನದಾತಮ ಅಂತ ನೋಡಿ, ಹೀಗೆ ಒಂದೊಂದು ಅಲ್ಲಿ ಒಂದೊಂದು ರೂಪ ಬಂತು. ಅಗ್ನಿಯಿಂದ ಒಂದು ರೂಪ ಬಂತು. ಆ ಅಗ್ನಿ ಶಬ್ದದಲ್ಲಿ ಬಂದ ಒಂದೊಂದಕ್ಕೆನೆ ಎಷ್ಟು ರೂಪ? ಅಗ್ನಿ ಎಂಬುದಕ್ಕೆ ಅಗ್ನಿ ಅಂತ ಬಿಡಿಸಬಹುದು. ಸೊ ಹಾಗೇನೆ ಎಷ್ಟು ಅರ್ಥಗಳು ಬರ್ಬೋದು. ಸೊ ದ ಕಾಂಬಿನೇಷನ್, ದ ಓವರ್ ಆಲ್. ಸೊ ಒಂದೊಂದು ಬಿಡಿಸ್ತಾ ಹೋದ್ರೆ ಬಿಡಿಸೋದು ಮಾತ್ರ, ಅದು ಒಂದೊಂದು ಭಗವಂತನ ರೂಪ ಆಗ್ತಾನೆ ಹೋಗತ್ತಂತ. ಸೊ ಹೀಗೆ ಒಂದು ಅಕ್ಷರ ಒಂದು ಶಬ್ದಕ್ಕೇನೆ ಇಷ್ಟಿದ್ರೆ ಎಷ್ಟು, ಇದು ಒಂದು ಅಗ್ನಿ, ಇದು ಒಂದಾಯ್ತು. ಸೊ ಹೀಗೆ ದೇವರ ಹೆಸರುಗಳು ಏನಂದ್ರೆ ತನ್ನದ್ದು ಅನಂತ ಇದೆ ಗುಣಗಳು ಅಂತ ಹೇಳಕ್ಕೇನೆ ದೇವರು ಬೇರೆ ಬೇರೆ ವಿವಿಧ ರೂಪಗಳಿಂದ ಪ್ರಸ್ತಾಪಿಸಿಕೊಂಡಿದ್ದಾನೆ ಅಂದ್ರೆ ಅವನು ತೋರಿಸಿ ಕೊಟ್ಟಿದ್ದಾನೆ ಅಂತ. ಬಟ್ ನಮ್ಗೆ ದಿಸ್ ಇಸ್ ಟೂ ಮಚ್, ನಮ್ಗೆ ಈ ಸಾಮರ್ಥ್ಯ ಏನು ಇಲ್ಲ. ಒಂದು ಶಬ್ದ ಅದಲ್ಲಿ ಫೋಕಸ್ ಮಾಡುವಾಗ ಇನ್ನೊಂದು ಹೋಗ್ಬಿಡುತ್ತಲ್ಲ ಅಂದ್ರೆ ಪರವಾಗಿಲ್ಲ ಅಂತಾರೆ. ಈ ಸಾಮರ್ಥ್ಯ ನಿಮಗೆ ಇಲ್ಲವಾ? ಬರೀ ನೀನು ಬರೀ ಆ ದೇವರ ಹೆಸರು ಸವ್ಯ, ಒಂದೇ ಹೆಸರು ಸವ್ಯ ಸವ್ಯ ಅಂತ ಒಂದು ಶಬ್ದ ನೀನ್ ಹೇಳಿದ್ರು ಸಾಕು, ಅದು ಸ್ತುತಿ. ಅದಕ್ಕೆ ಬೇಸಿಕ್ ಅರ್ಥ ಸ್ತುತಿಸಲಕ್ಕೆ ಬೇಕಾದ ಅಸಾಧಾರಣ, ಅಸಾಧಾರಣ ಅಂದ್ರೆ ಬೇರೆ ಒಂದಿಲ್ಲ, ಎಕ್ಸ್ಕ್ಲೂಸಿವ್. ಆ ಕ್ವಾಲಿಟಿ ಇಸ್ ನಾಟ್ ದಿಸ್ ಕ್ವಾಲಿಟಿ, ದ ಕ್ವಾಲಿಟಿ ಆಫ್ ಭಗವಂತ ಇದೆಲ್ಲ ಅದು ಬೇರೆ, ಎಲ್ಲಿನೂ ಪ್ರಪಂಚದಲ್ಲಿ ಹಿಂದೆ ಇಲ್ಲ, ಮುಂದೆ ಇಲ್ಲ, ಈವಾಗಲೂ ಇಲ್ಲ, ಎಂದೆಂದೂ ಇಲ್ಲ. ದಟ್ ಕ್ವಾಲಿಟಿ ಇಸ್ ಎಕ್ಸ್ಕ್ಲೂಸಿವ್ ಟು ಯು. ಆ ಎಕ್ಸ್ಕ್ಲೂಸಿವ್ ಕ್ವಾಲಿಟಿಯಿಂದಲೇ ವಿ ಡಿಫ್ರೆನ್ಶಿಯೇಟ್ ಒಂದು ವ್ಯಕ್ತಿ ಫ್ರಮ್ ಅನದರ್, ತಾಯಿ ಬೇರೆ ಮಗಳು ಬೇರೆ. ಸೊ ಹೀಗೆ ನಾವು ಗುರುತಿ ಇರ್ಲಿಕ್ಕಾಗತ್ತೆ ದೇವರು ಬೇರೆ. ಮುಖ್ಯ ಉದ್ದೇಶ ಸ್ತುತಿ ಮಾಡೋದಕ್ಕೆ ಮುಖ್ಯ ಉದ್ದೇಶ ಏನು? ದೇವರು ನಮ್ಮಕ್ಕಿಂತ ವಿಲಕ್ಷಣ. ಎಲ್ಲಾ ಗುಣಗಳು, ಏನೇನು ಒಳ್ಳೆ ಗುಣಗಳು, ಏನೇನು ನಾವು ಸ್ಥೂಲವಾಗಿ ತಿಳ್ಕೊಂಡಿದ್ದೀವೋ ಎಲ್ಲವೂ ಅವನಲ್ಲಿ ಸ್ವತಂತ್ರವಾಗಿದೆ. ಮತ್ತು ಕೆಟ್ಟ ಗುಣಗಳು ಅಂದ್ರೆ ಕೆಟ್ಟ ಗುಣಗಳು ಅವನ ಅಧೀನವಾಗಿ ಕಂಟ್ರೋಲ್, ಸಬ್ಬು ಅರ್ಥದಲ್ಲಿ ಹೀ ಕಂಟ್ರೋಲ್ ಮಾಡ್ತಾ ಇದ್ದಾನೆ ಅಂತ ಈ ರೀತಿಯಲ್ಲಿ ತಿಳ್ಕೊಳ್ಳೋದು. ಸೊ ಅದಕ್ಕೆ ಅವನು ಸ್ತುತಿ, ಈ ತರ ಸ್ತುತಿ ಮಾಡ್ಲಿಕ್ಕೆ ಯೋಗ್ಯನಾದವನು. ಸೊ ಸವ್ಯಕಾರಕ ನೆನೆಸಿ ಅಂತ ಅಲ್ಲಿ ಬರೋದು. ಸವ್ಯಕಾರಕ ನೆನೆಸಿ ಸುಖಮಯ, ಸವ್ಯಕಾರಕ ನೆನೆಸಿ ಸುಖಮಯ, ದ್ರವ್ಯ ನೆನೆಸುವ ಈ ತರ ಕ್ವಾಲಿಟೀಸ್ ಎಲ್ಲ ಇಟ್ಟುಕೊಂಡು ಅಲ್ಲಿ ಒಂದು ವಿಶೇಷವನ್ನ ನಮ್ಗೆ ತಿಳಿಸಿಕೊಡ್ತ ಒಂದೊಂದಲ್ಲಿ ಹೇಳಿದ್ದಾರೆ. ಏನು ಇದು ದ್ರವ್ಯ ಎನಿಸುವ? ದ್ರವ್ಯ ಅಂದ್ರೆ ಏನು? ದ್ರವ್ಯ ಅಂದ್ರೆ ಸ್ಥೂಲವಾಗಿ ನಮ್ಗೆ ಅರ್ಥ ಬರೋದು ದ್ರವಣಶೀಲತ್ವ ಅಂತ ಅರ್ಥ ಕೊಡ್ತಾ. ದ್ರವಣಶೀಲತ್ವ ಅಂದ್ರೆ ಏನರ್ಥ? ದ್ರವಣಶೀಲ ಅಂದ್ರೆ ಏನು? ಓಡಾಡುವುದು, ದ್ರವಣ ಮಾಡೋದು, ಒಂದು ಕಡೆಯಿಂದ ಇನ್ನೊಂದು ಕಡೆ, ಇನ್ನೊಂದು ಕಡೆಯಿಂದ ಇಲ್ಲಿ ಬರ್ತಾ, ಬೇಸಿಕಲಿ ಚಲನೆಗಳು, ಗಮನಾಗಮನಗಳು. ಓಡಾಟಗಳು ಅದು ಪಾಸಿಬಲ್ ಆಗೋದೇ ಎಲ್ಲಿಂದ ಆಯ್ತು ನಮ್ಗೆ? ಈ ಪಂಚಭೂತದಿಂದ, ಪಂಚಭೂತ ಇಸ್ ಗ್ರಾಸೆಸ್ಟ್ ಒನ್, ಬ್ರಹ್ಮಾಂಡ ಆಗಿದೆ ಈ ಪಂಚ. ಅದೇ ನೋಡಿದ್ದೀವಿ ಪಂಚೀಕರಣದಲ್ಲಿ ನೋಡೋವಾಗ ಒಂದೊಂದು ಲೇರ್ ಹಾಕಿ ಒಂದೊಂದು ಪಂಚಭೂತಗಳನ್ನು ನೋಡಿ ಅದು ಒಳಗೆ ಹೇಗೆ ಹೇಗೆ ಆಯ್ತು ಅಂತ. ಸೊ ಈ ಗ್ರಾಸೆಸ್ಟ್ ಇದಲ್ಲಿ ಆ ಬಿಕಾಸ್ ಆಫ್ ಈ ಬ್ರಹ್ಮಾಂಡ ಬಂದಿದೆ, ಆಮೇಲೆ ನಮ್ಗೆ ಈ ಬ್ರಹ್ಮಾಂಡಕ್ಕೆ ಮಿನಿಯೇಚರ್ ಈ ದೇಹ ನಮ್ಗೆ ಬಂದಿದೆ. ಈ ದೇಹದಿಂದ ಏನಾಯ್ತು ನಮ್ಗೆ? ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕಾಗತ್ತೆ, ಅಲ್ಲಿಂದ ಇಲ್ಲಿ ಬರ್ಲಕ್ಕಾಗತ್ತೆ, ನಮ್ಗೆ ಏನಾಯ್ತು ಬೇಕು ಹೋಗಿ ಶಾಪಿಂಗ್ ಇಂದ ಮಾಡ್ಕೊಂಡು ಬರಕ್ಕಾಗತ್ತೆ. ಸೊ ಈ ಗಮನಾಗಮನಗಳು ಆಗಲಿಕ್ಕೆ ಸಾಧ್ಯ ಆಗತ್ತೆ. ಈ ಗಮನಾಗಮನಗಳಿಂದ ಏನಾಗತ್ತೆ ನಮ್ಗೆ, ಏನಾಯ್ತು ಪ್ರಯೋಜನ ಏನು? ಅಂಗಡಿಗೆ ಹೋಗಿ ನಮ್ಗೆ ಬೇಕಾದ ವಸ್ತು ನನಗೆ ಸಿಕ್ಕಿತ್ತು, ಅದು ಸಿಕ್ಕಬೇಕಂದ್ರೆ ಅದಕ್ಕೆ ತಕ್ಕಂತೆ ನಾನು ಹೋಗಿ ಹೊರಗೆ ಹೋಗಿ ಏನೋ ಕೆಲಸ ಮಾಡಿದ್ದೆ, ನನಗೆ ದೇವರು ಕೊಟ್ಟ ಶಕ್ತಿಯಿಂದ ಏನೋ ಒಂದು ಕೆಲಸ ಓದಿದ್ದೆ, ಓದಿದ ಮೇಲೆ ಏನೋ ಒಂದು ಕೆಲಸ ಮಾಡಿದೆ, ಕೆಲಸ ಮಾಡಿದ್ರಿಂದ ದುಡ್ಡು ಬಂತು. ಸೊ ಈ ಗಮನಾಗಮಗಳಿಂದ ನಮ್ಗೆ ಏನು ಸಿಕ್ಕಿತ್ತು? ನಮಗೆ ಬೇಕಾದ ಅನ್ನಪಾನಾದಿಗಳು ಸಿಕ್ಕಿತ್ತು. ಸೊ ದ್ರವ್ಯ ಅಂತ ಹೇಳುವ ಮೂಲಕವಾಗಿ ಆ ದ್ರವ್ಯದಿಂದ ಏನೇನೆಲ್ಲ ಬಂತು. ಕೊನೆಯಲ್ಲಿ ಏನು, ನಾ ಜಸ್ಟ್ ಅನ್ನಪಾನ ಮಾತ್ರ ಸೀಮಿತ ಇಲ್ಲ, ಅದು ಮೂಲಕವಾಗಿ ಯೋಚನೆ ಇದೆಲ್ಲ ಬಂದು ದೇವರನ್ನ ಆ ಅನ್ನ ಜ್ಞಾನ ಅನ್ನ ಸಿಕ್ಕತ್ತ. ಈ ಗಮನಾಗಮನ ಗುರು ಶಿಷ್ಯರ ಹತ್ರ ಹೋಗಿ, ಶಿಷ್ಯ ಗುರು ಹತ್ರ ಹೋಗಿ ಅದು ಮಾಡಿ ಇದು ಮಾಡಿ ಪುಸ್ತಕ ತಂದು ಅದು ಜ್ಞಾನ ಅನ್ನ ಅಂತ ಸಿಕ್ಕತ್ತೆ. ಸೊ ಹೀಗೆ ದ್ರವ್ಯ ಪೂರ್ತಿ ಈ ಸಮಗ್ರ ಕ್ರಿಯೆ ಆಗಲಕ್ಕೆ ಅವನು ಅದೇ ಹೆಸರಿನಿಂದ ದ್ರವ್ಯ ಅಂಬುವ ಹೆಸರಿನಿಂದ ಭೂತ ಪಂಚಭೂತಗಳಲ್ಲಿ ಅವನು ಭಗವಂತ ಇದ್ದಾನೆ ಇದ್ದಾನೆ ಅಂತ ತಿಳ್ಕೊಂಡಾಗ ನಮ್ಗೆ ಏನಾಯ್ತು, ನಮ್ಗೆ ಇದರಿಂದ ನಾವು ಮಾಡುವಂತ ಏನೇನು ಈ ಪಂಚಭೂತದಲ್ಲಿ ಮಾಡಿದ್ದನು ಈ ವಿಶೇಷದಿಂದ ಅಂದ್ರೆ ನಮಗೆ ಹೊಂದಿಸ್ತಾನ. ದ್ರವ್ಯ ಅಂತ ಹೇಳೋ ದ್ರವಣ ಪ್ರಾಪ್ಯತ್ವ ದ್ರವ್ಯಂ, ಇದನಿಂದ ನಮ್ಗೆ ಅದು ಪ್ರಾಪ್ತಿ ಆಗ್ತಾ ಇದೆ. ಈ ದೇಹ ಕರ್ಮದಿಂದ ಈ ದೇಹ ಬಂದಿದೆ, ದುಡ್ಡು ಬಂದಿದೆ, ಸಂಪತ್ತು ಬಂದಿದೆ, ಜ್ಞಾನ ಬಂದಿದೆ, ಎಲ್ಲವನ್ನು ನಮಗೆ ಸಿಕ್ಕುವಂತೆ ಮಾಡಿದ್ದ. ಸೊ ಏನು ಸಿಕ್ಕಿದ್ರು ಅವನು ಭಗವಂತ ಮಾಡಿದ್ದ ಅಂಬುದು ದ್ರವ್ಯ ಎಂಬ ರೂಪದಿಂದ ಅವನು ಮಾಡಿದ್ದ. ದ್ರವ್ಯ ನೆನೆಸುವ ಭೂತದೊಳಗೆ, ಆಮೇಲೆ ಮಾತ್ರದೊಳಗೆ, ಮಾತ್ರ ಅಂದ್ರೆ ತನ್ಮಾತ್ರ ಅಂದ್ರೆ ಈ ಪಂಚಭೂತದಲ್ಲಿ ಸಹಜವಾಗಿ ಇರುವಂತ ಈ ಗುಣಗಳು, ಇದಕ್ಕೆ ತನ್ಮಾತ್ರ ಅಂತ ಹೇಳ್ತಾರೆ. ಶಬ್ದ ಸ್ಪರ್ಶ ಆಕಾಶ ಒಂದೊಂದಕ್ಕೆ ನಾವು ಇದು ಹಿಂದೇನು ನೋಡಿದ್ದೀವಿ, ಮ್ಯಾಪ್ ಮಾಡಿದ ಶಬ್ದ ಸ್ಪರ್ಶ ರೂಪ ರಸ ಗಂಧ, ದಟ್ ಕ್ವಾಲಿಟಿ ಪಂಚಭೂತವನ್ನು ಬಿಟ್ಟು ಇರೋದಿಲ್ಲ ಅದು. ಇಲ್ಲಿ ಹೇಗಿದ್ದಾನೆ ಅಂದ್ರೆ ಅವ್ಯಯ, ಸೇಮ್ ಥಿಂಗ್, ಬಿಟ್ಟು ಇರೋದಿಲ್ಲ ಅಲ್ಲ, ನಾಶರಹಿತವಾಗಿ ಅವ್ಯಯನಾಗಿ ಇದ್ದಾನೆ. ಅಂದ್ರೆ ಆ ಒಂದೊಂದಲಿನ ಆ ಒಂದೊಂದು ಕಾರ್ಡ್ ಅದು ಪಂಚೀಕರಣದಲ್ಲಿ ನೋಡಿದೀವಿ ಹಾಗೆ ಹಾಗೆ ದೇವರು ಆ ತೆಗೆಯುವಾಗಲೇ ಇದು ಟುಗೆದರೇ ಬರುತ್ತೆ. ಸೊ ಅವ್ಯಯ ಅಂತ ಹೇಳುವ ಮೂಲಕವಾಗಿ ವ್ಯಯರಹಿತನಾಗಿ, ಆ ನಾಶರಹಿತನಾಗಿ, ವಿಕಾರರಹಿತನಾಗಿ ಇರ್ತಾನೆ. ಅಂದ್ರೆ ಆ ಪಂಚಭೂತ ಕೆಲ್ಸತ
ನೀರಿಟ್ಕೊಂಡಿದ್ದೀರಾ?
ಇದು ಪಂಚಭೂತದ ಪಂಚಭೂತದ ಜೊತೆಯಲ್ಲಿ ಪಂಚ ತನ್ಮಾತ್ರಗಳು ಅದು ಒಟ್ಟಿಗೆ ಇರುತ್ತೆ. ಸೊ ಅದಕ್ಕೆ ಈ ತನ್ಮಾತ್ರದಲ್ಲಿ ಅವ್ಯಯ ಎಂಬೋ ಹೆಸರನ್ನಂತ ಇದು ನಮ್ಗೆ ಗೊತ್ತಿರುವಂತದ್ದೇ. ಅವ್ಯಯ ದೇವರನ್ನ ಅವ್ಯಯ ನಾಶರಹಿತ ಚತುರ್ವಿಧ ನಾಶವು ಅವನಿಗೆ ಯಾವ ತರದ ನಾಶ ಇಲ್ಲ, ಏರುಪೇರುಗಳು ದೇವರಲ್ಲಿ ಇಲ್ಲ ಅಂತಾನೆ ಚಿಂತನೆ ಮಾಡ್ತೀವಿ. ಸಾರಿ, ವ್ಯಯರಹಿತ, ವ್ಯಯರಹಿತ ಅಂದ್ರೆ ನಾಶರಹಿತ ಮಾತ್ರ ಇಲ್ಲ, ಏರುಪೇರನು ಇಲ್ಲ. ಇವತ್ತಿನ ದೇವರು ಸಣ್ಣವನಾಗಿದ್ದಾನೆ, ನಾಳೆ ವಾಮನ ಅಮ್ಮ ಸಣ್ಣವನಾಗಿದ್ದಾನೆ, ತ್ರಿವಿಕ್ರಮ ನಾಳೆ ಸ್ವಲ್ಪ ದಿವಸ ತಾಳೆ ಅವನು ದೊಡ್ಡ, ಈ ತರ ಏರುಪೇರುಗಳು ಎಂಬುದು ದೇವರಲ್ಲಿಲ್ಲ, ವಿಕಾರರಹಿತ. ಸೊ ಅವನ ಅವ್ಯಯ ಆ ನಾಶರಹಿತನಾಗಿದ್ದಾನೆ, ಅದು ಸ್ವರೂಪ ಗುಣವಾಗಿ ಇದೆ ಅಂತ. ಅದು ತನ್ಮಾತ್ರೆಗಳಲ್ಲಿ ಅವನು ಇದ್ದಾನೆ ಅಂತ ಮಾತ್ರದೊಡು ಅವ್ಯಯನು ಹೇಳ್ತಾರೆ. ಆಮೇಲೆ ಕರ್ಮೇಂದ್ರಿಯಗಳು ಭವ್ಯ, ಭವ್ಯ ಅಂದ್ರೆ ಏನು? ಭವ್ಯ ಅಂದ್ರೆ ಕುಶಲ ಎಂಬುವ ಅರ್ಥ. ಕುಶಲ ಅಂದ್ರೆ ಮಂಗಳ, ಮಂಗಳವನ್ನ ತಂದು ಕೊಡ್ತಾನಂತಂದ. ಅಂದ್ರೆ ಇದು ಹೇಗೆ ಮಂಗಳವನ್ನ ತಂದು ಕೊಡ್ತಾನೆ ದೇವರು ಅಂದ್ರೆ, ಕರ್ಮೆ ಅಂದ್ರೆ, ಕರ್ಮೆ ಅಂದ್ರೆ ಏನ್ ಮಾಡತ್ತೆ, ಕರ್ಮಗಳು ಮಾಡ್ಲಕ್ಕೆ ನಮ್ಗೆ ಅನುಕೂಲ ಮಾಡತ್ತ. ಈ ಕರ್ಮಗಳ ಮೂಲಕವೇ ನಮ್ಗೆ ಜ್ಞಾನ ಬರತ್ತೆ. ಕರ್ಮ ಮೂಲ ಕರ್ಮ ಮಾಡೋದು ಹೇಳ್ತಾರೆ ದೇವರು. ಕರ್ಮ ಜ್ಞಾನ ಇದು ಒಂದು ಸೈಕಲ್ ತರ ಆಗತ್ತಲ್ಲ ಅಂದ್ರೆ, ಕರ್ಮ ಅಂದ್ರೆ ಫಸ್ಟ್ ಕರ್ಮ ಜ್ಞಾನ ಹೇಗೆ ವ್ಯತ್ಯಾಸ ಮಾಡೋದು ಅಂದ್ರೆ, ಕರ್ಮ ಮಾಡೋವಾಗ ಫಸ್ಟ್ ಇನಿಷಿಯಲ್ ಏನು ನಮ್ಗೆ ಗೊತ್ತಿಲ್ಲ, ಯಾರೋ ಹೇಗೆ ಕರ್ಮ ಮಾಡೋ ಮಾಡ್ತೀವಿ, ಮಾಡೋ ಮೂಲಕವಾಗಿ ಏನೋ ಒಂದು ಸಿಕ್ಕತ್ತ. ಏನೋ ಒಂದು ಎಕ್ಸಾಂಪಲ್ ಇದು ಭಾಗವತದಲ್ಲಿ ಬರುತ್ತೆ, ಕರ್ಮ ಮಾಡೋ ಯಾರೋ ನಮ್ಗೆ ಹೇಳ್ತಾರೆ, ನೀವು ಹೋಗಿ ಈ ದೇವಸ್ಥಾನಕ್ಕೆ ಹೋಗ್ರಿ ಒಳ್ಳೇದಾಗತ್ತ ಅಂತ ಹೇಳ್ತಾರೆ. ನಮ್ಗೆ ಏನು ಗೊತ್ತಿಲ್ಲ, ಏನು ಪೂರ್ತಿ ಗೊತ್ತಿಲ್ಲ. ನಾವು ಏನ್ ಮಾಡ್ತೀವಿ ದೇವಸ್ಥಾನಕ್ಕೆ, ಏನೋ ಅವ್ರು ಹೇಳಿದ್ದಾರೆ, ಅವ್ರು ಹೇಳಿದ್ದು ನಮ್ಮ ಕಿವಿಯಲ್ಲಿ ಬಿದ್ದಿದೆ, ಆ ಬಿದ್ದ ಮೇಲೆ ಅದು ಮಾಡಬೇಕು ಎಂಬ ಬುದ್ಧಿನೂ ಬಂತು, ಅದೆಲ್ಲ ನಮ್ಮ ಕರ್ಮಕ್ಕೆ ಅನುಗುಣವಾಗತ್ತೆ ಆಗತ್ತೆ. ಸೊ ಈ ಕರ್ಮದಿಂದ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಪ್ರದಕ್ಷಿಣ ಹಾಕೊಂತಾರೆ, ಏನೋ ಪ್ರದಕ್ಷಿಣ ಏನು ಗೊತ್ತಿಲ್ಲ ಮಾಡಿದೀವಿ. ಅದು ಮಾಡೋ ಮೂಲಕ ಟು ಸ್ಟಾರ್ಟ್ ವಿತ್ ಏನೋ ಮನಸ್ಸಿಗೆ ನೆಮ್ಮದಿ ಸಿಕ್ಕಬಹುದು, ಏನೋ ನಮ್ಗೆ ಆಗತ್ತೆ. ಸೊ ಅದರಿಂದ ಓಹೋ ಅಂತ ವಿದಿನ್ ಅಗೇನ್ ಡೂ ಇಟ್. ಸೊ ಈ ಏನಾಯ್ತು, ಈ ಕರ್ಮದಿಂದ ಏನಾಯ್ತು ನಮ್ಗೆ ಅಂದ್ರೆ ಒಳ್ಳೇದಾಯ್ತು. ಅದಕ್ಕೆ ಕರ್ಮೇಂದ್ರದಿಂದ ನಮ್ಗೆ ಒಳ್ಳೇದಾಗತ್ತೆ ಅಂದ್ರೆ, ಇದು ಬೇಸಿಕಲಿ ಸಾತ್ವಿಕರನ್ನೇ ಸಾಧನೆಯಲ್ಲಿ ಇರುವವರಿಗೆ ಇಟ್ಟುಕೊಂಡು ಹೇಳ್ತಾ ಇದ್ದಾರೆ. ಅದರ್ವೈಸ್ ಅದರ್ ಬುದ್ಧಿ ಕೊಡೋದೇ ಇಲ್ಲ. ಯಾರೋ ನಮ್ಗೆ ಹೇಳ್ತಾರೆ, ನೀವು ದೇವರಿಗೆ ಒಂದು ನಮಸ್ಕಾರ ಹಾಕ್ರಿಂದ, ಅವ್ರು ಹೇಳಿದಾರೆ ನಾವ್ ಯಾಕೆ ಹಾಕ್ಬೇಕು, ಈ ಕಲ್ಲಿಗೆ ಯಾಕೆ ಹಾಕ್ಬೇಕು ಅಂತ ನಾವು ವಿರುದ್ಧವಾಗಿ ಹೋಗ್ಬೋದು. ಅದಕ್ಕೆ ಅವಾಗ ಆಗೋಲ್ಲ. ಕರ್ಮ ಆದಾಗ ಅಂದ್ರೆ ಅವ್ರು ಹೇಳಿದ್ದಾರೆ ಅದು ಮಾಡಬೇಕು ಅಂತ ಏನೋ ಒಂದು ಸಮಥಿಂಗ್ ನಾವು ಮಾಡ್ತೀವಿ, ಅದರಿಂದ ನಮ್ಗೆ ಒಂದು ಸಮಥಿಂಗ್ ಸಿಕ್ಕತ್ತೆ. ಅದು ಆ ರುಚಿ ನಮ್ಗೆ, ಆಹಾ ನಮ್ಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ, ನಾಳೆನೂ ಮಾಡೋಣ, ನಾಳೆ ಮಾಡಿದಾಗ ಇನ್ನೊಂದು. ಸೊ ಒನ್ ಲೀಡ್ಸ್ ಟು ಅನ್. ಆಮೇಲೆ ಇನ್ನೊಬ್ರು ಇಲ್ಲ ರೀ, ಹೀಗೆಲ್ಲ ನಮಸ್ಕಾರ ಮಾಡಬಾರ್ದು, ನೀವು ಮನೆಯಲ್ಲಿ ಪದ್ಧತಿಯಾಗಿ ಸ್ನಾನ ಮಾಡಿ ಊದಪ್ಪಣ ಇದೆಲ್ಲ ಹಚ್ಚಿಕೊಂಡು ಹೀಗೆ ವಿಧಿವತ್ತಾಗ ಮಾಡಿ. ಸೊ ಅವ್ರ ಮಾತು ಕೇಳಿಬಿಡ್ತೀವಿ, ಓಹೋ ಬರೀ ನಮಸ್ಕಾರ ಅಲ್ಲ, ಹೀಗೇನೂ ಮಾಡಬೇಕು ಅಂತ ಇನ್ನೊಂದು. ಸೊ ಒನ್ ಹೀಗೆಲ್ಲ ರೀ, ಸ್ವಲ್ಪ ತಿಳ್ಕೊಬೇಕು, ಬರೀ ಕಲ್ಲನ್ನ ನಮಸ್ಕಾರ ಮಾಡಿದ ಆಯ್ತಾ, ಅದು ಕಲ್ಲಿಲ್ಲ ಅಂತ ತಿಳ್ಕೊಬೇಕು, ಅವರು ಏನೋ ಪ್ರವಚನ ಮಾಡ್ತಾರೆ ಅದಕ್ಕೆ ಹೇಳಿ. ಸೊ ಒನ್ ಲೀಡ್ಸ್ ಟು ಅನದರ್ ಒನ್ ಜ್ಞಾನ, ಹಾಗೆ ಮೆಲ್ಲ 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 ನಮ್ಗೆ ಬರುತ್ತೆ. ಸೊ ಅದು ಏನಾಗತ್ತೆ ನಮ್ಗೆ, ನಮ್ಗೆ ಕುಶಲ, ನಮ್ಗೆ ಒಳ್ಳೇದಾಗ್ತಾ ಬರುತ್ತೆ. ನಾವು ಮಾಡುವ ಕರ್ಮದಿಂದ ನಮ್ಗೆ ಒಳ್ಳೇದಾಗುತ್ತೆ, ಕರ್ಮದಿಂದ ಜ್ಞಾನ ಬರುತ್ತೆ. ತಿರ್ಗಾ ಇನ್ನೂ ಜಾಸ್ತಿ ಒಳ್ಳೆ ಕರ್ಮದಲ್ಲಿ ವಿ ಸ್ಟಾರ್ಟ್ ಪರ್ಫೆಕ್ಟಿಂಗ್ ಅಟ್ ಈಚ್ ಲೆವೆಲ್. ಕರ್ಮ ಪರ್ಫೆಕ್ಟ್ ಸ್ವಲ್ಪ ಆದಾಗ ಜ್ಞಾನ ಇನ್ನೂ ಸ್ವಲ್ಪ ಜಾಸ್ತಿ, ಆಮೇಲೆ ವಿತ್ ದಟ್ ಗ್ರೇಟರ್ ಜ್ಞಾನ ಕರ್ಮ ಇನ್ನೂ ಚೆನ್ನಾಗಿ ಆಗ್ತಾ ಬರುತ್ತೆ. ಸೊ ಕರ್ಮದಲ್ಲಿ ಯೋಗ ಕರ್ಮ ಜ್ಞಾನದಿಂದ ಆಗತ್ತೆ. ಸೊ ಆಮೇಲೆ ತಿರುಗಾ ಜ್ಞಾನ, ಸೊ ಇದು ಸೈಕಲ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಒಳ್ಳೇದು ಏನಾಯ್ತು, ಈ ಕರ್ಮೇಂದ್ರಿಯದಿಂದ ಮಾಡೋ ಮೂಲಕವಾಗ ನಮ್ಗೆ ಮಂಗಳ. ಮಂಗಳ ಅಂದ್ರೇನು, ಮೇಲಕ್ಕೆ ಕರ್ಕೊಂಡು ಹೋಗುತ್ತೆ ಅಂದ್ರೆ, ಇಟ್ ಎಲಿವೇಟ್ಸ್ ಅವರ್ ಥಿಂಗ್, ಇಟ್ ಎಲಿವೇಟ್ಸ್ ಅಸ್ ಆಸ್ ಹ್ಯೂಮನ್ ಬೀಯಿಂಗ್. ಇಫ್ ಇಟ್ ಡಸಂಟ್ ಎಲಿವೇಟ್ ಯು, ನೀವು ಮಾಡುವ ಈ ರಿಲಿಜಿಯಸ್ ಕೆಲಸದಿಂದ ನಿಮ್ಮಲ್ಲಿ ಇರುವಂತ ಮನುಷ್ಯತ್ವವೇ ಹೋಯ್ತು ಅಂದ್ರೆ, ದೆನ್ ಅದು ಅಲ್ಲಿ ಸತ್ಕರ್ಮ ಆಗೋದೂ ಇಲ್ಲ. ಅದು ಯು ಹ್ಯಾವ್ ಟು ಎಲಿವೇಟ್ ಯುವರ್ ಸೆಲ್ಫ್. ಯಾವ ಸ್ಥಾನದಲ್ಲಿ ಇದ್ದೀರೋ ಅಂದ್ರೆ, ಮನುಷ್ಯನಾಗಿದ್ದೀವಿ, ಆ ಮನುಷ್ಯತ್ವ ಜಾಸ್ತಿ ಆಗಬೇಕು ನಮ್ಗೆ. ಮನುಷ್ಯನಲ್ಲಿ ಆಸ್ ಅಗೇನ್ಸ್ಟ್ ಅನಿಮಲ್ಸ್, ಮನುಷ್ಯನಲ್ಲಿ ಇರುವಂತ ಕ್ವಾಲಿಟಿನೂ ಜಾಸ್ತಿ ಆಗಬೇಕು, ಅದಕ್ಕೆ ತಕ್ಕಂತೆ ದೇವರದು ಜಾಸ್ತಿ ಆಗ್ತಾ ಬರಬೇಕು. ಸೊ ಆವಾಗ ವಿ ಎಲಿವೇಟ್ ಅವರ್ ಸೆಲ್ಫ್ ಬೋತ್ ಇನ್ ಲೌಕಿಕ ಇನ್ ದ ಸೊಸೈಟಿ ಲೆವೆಲ್ ವಿ ಎಲಿವೇಟ್ ಅವರ್ ಸೆಲ್ಫ್ ಅಂಡ್ ಆಲ್ಸೋ ಇನ್ ಜ್ಞಾನ ಅಬೌಟ್ ಗಾಡ್ ವಿ ಎಲಿವೇಟ್ ಅವರ್ ಸೆಲ್ಫ್. ಸೊ ಅದಕ್ಕೆ ಮಂಗಳ ಅಂತ ಕರೀತಾರೆ. ಸೊ ಅದಕ್ಕೆ ಮಂಗಳ ಅಂಬೋದಕ್ಕೆ ಭವ್ಯ ಅಂತ ಹೇಳ. ಕೆಲವರು ಇಲ್ಲಿ ಬಂದು ಕರ್ಮೇಂದ್ರಿಯಗಳು ಭವ್ಯ ಸತ್ಕ್ರಿಯ ಅಂತಾನು ಕೆಲವರು ಪಾಠ ಮಾಡ್ಕೊಂಡಿದ್ದಾರೆ. ಯಾಕೆ ಅಂದ್ರೆ, ಭವ್ಯದಿಂದ ಆ ಸತ್ಕೃತಿ ಆಯ್ತಲ್ಲ, ಆ ಕರ್ಮೇಂದ್ರಿಯದಿಂದ ಮಂಗಳವನ್ನ ಮಾಡಿಸಿ ಆ ಸತ್ಕ್ರಿಯ ಆಗತ್ತೆ. ಸತ್ಕ್ರಿಯ ಅಂಬೋದಕ್ಕೆ ಆ ಸತ್ಕ್ರಿಯ ಸತ್ಕೃತಿ ಅಂತಾನು, ಅದು ಸತ್ಕೃತಿ ಅಂತಾನು ವಿಷ್ಣು ಸಹಸ್ರನಾಮದಲ್ಲಿ ಬಂದ ಶಬ್ದವೇ ಆಗತ್ತೆ, ನಾಮವೇ ಆಗತ್ತೆ. ಅಂದ್ರೆ ಆ ಒಂದು ಆ ಸತ್ಕೃತಿ ಆಗತ್ತೆ ಕರ್ಮ ಮಾಡ್ತಾ. ಸೊ ಇದು ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಕರ್ಮೇಂದ್ರಿಯಗಳು ಭವ್ಯ ಅಂತ ಒಂದು ಪಾಠ, ಅದಕ್ಕೆ ಅರ್ಥ ಹೇಳಾಯ್ತು. ಕೆಲವು ನೀವು ಪುಸ್ತಕಗಳು ಹುಡುಕಿದಾಗೆ, ಕೆಲವು ಕಡೆ ಯಾರ ಪ್ರವಚನಗಳು ಎಲ್ಲಾರು ಕೇಳಿದಾಗ, ಕರ್ಮೇಂದ್ರಿಯಗಳು ಭವ್ಯ ಸತ್ಕ್ರಿಯ ಅಂತ ಕೊಟ್ಟಿದ್ದಾರಲ್ಲ ಅಂತ ಬಂದ್ರೆ ಅದನ್ನೇನು ತಪ್ಪು ಬರೋದಿಲ್ಲ. ಯಾಕೆಂದ್ರೆ ಕರ್ಮೇಂದ್ರಿಯದಿಂದ ನಾವು ಕೆಲಸಗಳು ಮಂಗಳ ಆಗ್ತಾ ನಮ್ಮನ್ನ ಎಲಿವೇಟ್ ಮಾಡ್ತಾ ಕರ್ಮದಿಂದ ಜ್ಞಾನ ಬರ್ತಾ ಬರ್ತಾ ಏನಾಗತ್ತೆ ಅದೇ ಸತ್ಕ್ರಿಯ ಆಗ್ಬಿಡತ್ತೆ. ಸತ್ಕ್ರಿಯ ಅಂದ್ರೆ ಏನು? ಸತ್ಕ್ರಿಯ ಅಂದ್ರೆ ಆ ಕರ್ಮ ಇವಾಗ ಮಾಡ್ತಾ ಮಾಡ್ತಾ ನಮ್ಗೆ ಜ್ಞಾನ ಬರುತ್ತೆ ಅಂತ ಹೇಳ್ತೀವಲ್ಲ. ನಾನು ಜ್ಞಾನ ಅಂದ್ರೆ ನಾನು ಮಾಡಲ್ಲ, ಅಭಿಮಾನ ಹೋಗುತ್ತೆ, ದೇವರೇ ಮಾಡಿ ಮಾಡ್ಸ, ನಾನು ಇಷ್ಟು ಚಿಕ್ಕ ಜೀವ, ನನ್ನಿಂದ ಹೇಗಿದೆಲ್ಲ ಮಾಡ್ಲಿಕ್ಕಾಗತ್ತೆ, ಐ ಕ್ಯಾನಾಟ್ ಡು ಎನಿಥಿಂಗ್ ಅಂದ್ರೆ ದೇವತೆಗಳಿದ್ದಾರೆ ಅಂತ ಗುರುಗಳು ಹೇಳ್ಕೊಟ್ಟಿದ್ದಾರೆ, ಅದು ಗುರು ಅದಲ್ಲಿ ನಾರಾಯಣ ಇದ್ದಾನೆ ಅವನೇ. ಸೊ ಹೀಗೆ ಹೀಗೆ ಬರುತ್ತೆ. ಸೊ ಅದು ಸತ್ಕ್ರಿಯ ಅಂದ್ರೆ ಸತ್ ಅಂದ್ರೆ ವಾಯುದೇವರು ಅಂತ ಅರ್ಥ, ಸತ್ ಅಂದ್ರೆ ನಿರ್ದೋಷವಾದಂತ ಭಗವಂತ ಅಂತರ್ಥ. ಅವನ ಕ್ರಿಯೆಯನ್ನ ನೋಡೋದು, ನಾವು ಮಾಡುವಂತ ಈ ಕರ್ಮೇಂದ್ರಿಯದಿಂದ ಮಾಡುವಂತ ಕೆಲಸದಲ್ಲಿ ಅದನ್ನ ನೋಡೋದು, ನೋಡುತ್ತಾ ಮಾಡೋದು ಅಂದ್ರೆ ಏನು? ಬೇಸಿಕಲಿ ನಾವು ಹೇಳೋದೇನು, ಅದನ್ನ ಅನುಸಂಧಾನ ಅನುಷ್ಠಾನ ಮಾಡ್ತೀವಿ. ಇವಾಗ ನೀರು ಕುಡಿಯೋವಾಗ ಬರೀ ನೀರಂತೂ ಕುಡಿಯೋದಿಲ್ಲ, ಅದು ಬ್ಲೂ, ಯಾರೋ ಹೇಳಿದ್ರೆ ನಾವು ಬ್ಲೂ ಬ್ಲೂ ಕಲರ್ ಬಾಟಲೇ ನಮ್ಮ ಮನೇಲಿ ಇರುತ್ತೆ, ಅದು ಬ್ಲೂ ದೇವರ ನೆನಪು ಅದು ಬಂದ್ಬಿಡತ್ತೆ ನನ್ಗೆ ಈಸಿಯಾಗಿ. ನೋಡೋವಾಗಲೇ ಹರಿ ಅಂದ್ರೆ ಬ್ಲೂ ಅಂತಾನು ಬಂತು. ಸೊ ಅದು ನೀರು ಕುಡಿಯೋವಾಗಲೇ ನನ್ಗೆ ಹರಿ ಹರಿ ಅಂತಾನೆ ಬರ್ಲಕ್ಕೆ. ಸಮ್ ಪೀಪಲ್ ಇದು ಕೇಳಿದಾ ಇರ್ತಾರೆ ಎಕ್ಸ್ಪೀರಿಯನ್ಸ್. ಸೊ ಹಾಗೆ ಇದು ಬಂದಾಯ್ತು. ಏನಾಯ್ತು ಇದು? ಇವಾಗ ನಮ್ಗೆ ಕರ್ಮೇಂದ್ರಿಯಗಳು ಅದು ಮಂಗಳ ಆಗುತ್ತಾ ಸತ್ಕ್ರಿಯೆ ಭಗವಂತನ ಕ್ರಿಯೆ ನೋಡ್ಲಕ್ಕೆ. ಇವಾಗ ನಾವು ಕರ್ಮ ಮಾಡೋವಾಗ ಬರೀ ನಾನು ಕರ್ಮ ಮಾಡ್ತೀನಿ ಅಂತ ನೋಡೋದಲ್ಲ, ದೇವರು ನನ್ನ ಒಳಗೆ ಇದ್ದು ಇದನ್ನ ಮಾಡ್ತಾ ದೇವರನ್ನ ನೋಡ್ಲಿಕ್ಕೆ. ಅದು ಹೇಗೆ ಸಾಧ್ಯ ಆಗತ್ತೆ ಅಂದ್ರೆ ನಿಶ್ಚಯವಾಗಿ ಆಗತ್ತೆ, ಅಟ್ಲೀಸ್ಟ್ ಒಮ್ಮೆ ನಾರ ಆಗತ್ತೆ. ಹೇಗೆ ಅಂದ್ರೆ ಇದಕ್ಕೇನೋ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಹೇಗೆಂದ್ರೆ ನಾವು ಲೌಕಿಕದಲ್ಲಿ ಒಂದು ವಸ್ತುವನ್ನ ನೋಡ್ತೀವಿ, ನೋಡೋವಾಗ ಒಂದು 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 ನಮ್ಮ ಫ್ರೆಂಡ್ ಬಂದಿದ್ದಾಳೆ, ಫ್ರೆಂಡ್ ಸಂಕ್ರಾಂತಿ ದಿವಸ ಸೀರೆ ಉಟ್ಕೊಂಡು ಸೀರೆ ಒಳ್ಳೆ ನ್ಯೂ ಸೀರೆಯನ್ನು ಉಟ್ಕೊಂಡು ಜುವೆಲ್ಸರಿ ಮ್ಯಾಚಿಂಗ್ ಆಗೆಲ್ಲ ಹಾಕೊಂಡು ಬಂದಿದ್ದಾಳೆ. ನಾವು ನೋಡೋವಾಗ ಏನ್ ನೋಡ್ತೀವಿ? ಅವಳನ್ನ ನೋಡಿ ಮಾತಾಡ ನಾವು ಜನರಲ್ ಆಗಿ ಅವಳು ಏನು ಹೊಸ ಸೀರೆ, ಆ ಸೀರೆ ಕಲರು, ಅವಳ ನೆಕ್ಲೆಸ್ ಕಲರು ಹಾಕೊಂಡು ಇದನ್ನೆಲ್ಲ ನಮ್ಗೆ ಗಮನ ಇರುತ್ತೆ. ಏನು ಇವಾಗ ಆಯ್ತು? ನಾವು ಅವಳ ಜೊತೆಯಲ್ಲಿ ಮಾತಾಡ್ತಾ ಇರೋವಾಗ ನಾಟ್ ಓನ್ಲಿ ಅವಳು ಮಾತು ಮಾತ್ರ ನಮ್ಗೆ ರಿಜಿಸ್ಟರ್ ಆಗ್ತಾ ಇಲ್ಲ, ಅವಳು ಹಾಕೊಂಡ ಜ್ಯುವೆಲ್ಲರಿ, ಅವಳು ಹಾಕೊಂಡ ಸೀರೆ, ಅವಳು ಹಾಕೊಂಡ ಹೊಸ ರೀತಿಯಾದ ಬ್ಲೌಸು, ಇದೆಲ್ಲ ಒಂದು ನೆನಪು ಬಂದ್ಬಿಡ್ತು. ಯಾಕೆ ಅಂದ್ರೆ ಮನಸ್ಸು ಅಲ್ಲಿ ಹೋಯಿತು ನಮ್ಗೆ. ಮನಸ್ಸು ಅವಳ ಆ ಒಂದು ಆಭರಣ ಆ ವಸ್ತ್ರದಲ್ಲಿನೂ ಮನಸ್ಸು ಹೋಯಿತು. ಮನಸ್ಸು ಅದು ನೋಡಿತ್ತು, ಮನೆಗೆ ಬಂದನು ಆ ಕಲರ್ ಎಲ್ಲ ಕ್ಲಿಯರ್ ಆಗಿ ಬರ್ತು. ಇವತ್ತು ಇವಳು ಈಗ ಯಾಕೆ ಹೋಯಿತು? ಮನಸ್ಸು ಅಲ್ಲಿ ಹೋಯ್ತು. ಸಪೋಸ್ ಅದೇ ಮನಸ್ಸಲ್ಲಿ ಯು ಟ್ರೈನ್ ಇಟ್, ನೀರಲ್ಲಿ ಬ್ಲೂ ಕಲರ್ ಆಗಿದೆ, ಅದು ಹರಿ ಇದ್ದಾನೆ, ಹರಿ ಇದ್ದಾನೆ, ಹರಿ ಹರಿ ನೀರಲ್ಲಿ ಇಟ್ಟು ನನ್ನ ಅದನ್ನೇ ಅವನೇ ಸೃಷ್ಟಿ ಮಾಡಿದ್ದಾನೆ, ನನ್ನ ನೀರು ಕುಡಿಸಿ ಆ ಒಂದು ತೃಪ್ತಿಯನ್ನ ನನ್ಗೆ ಹರಿ ಕೊಡಿಸ್ ಚೂರು ಒಂದೇ ಒನ್ ಇಸ್ ಎನಫ್ ಪರ್ ಮಂತ್. ಹೀಗೆ ನೀವು ಪ್ರಾಕ್ಟೀಸ್ ಮಾಡಿದ್ದಾಗ ಮನಸ್ಸಲ್ಲಿ ನೀರನ್ನ ನೋಡೋವಾಗ ಇವಾಗ ಮನಸ್ಸಲ್ಲಿ ಏನು ಬಂತು? ದೇವರು ಬಂದ, ಹರಿ ಬಂದಿದ್ಬಿಟ್ಟಿದ್ದಾನೆ. ದೇವರು ಮನಸ್ಸಲ್ಲಿ ಹರಿ ಬಂದು ಬಿಟ್ಟ ಮೇಲೆ ಅಲ್ಲೇ ಅದನ್ನೇ ನೋಡ್ತೀವಿ ನಾವು. ಮನಸ್ಸಲ್ಲಿ ಏನಿದೆಯೋ, ಮನಸ್ಸು ಅವರ ಬಟ್ಟೆ ಆಭರಣದಲ್ಲಿ ಇಟ್ಟರೆ ಅದನ್ನೇ ನೋಡ್ತೀವಿ. ಇವಾಗ ಮನಸ್ಸಲ್ಲಿ ಹರಿಯನ್ನೇ ಇಟ್ಟು ಬಿಟ್ರೆ, ನೀರ್ ಜೊತೆಲಿ ಹರಿಯನ್ನೇ ಇಟ್ಟು ಬಿಟ್ರೆ ಹರಿಯನ್ನೇ ನೋಡ್ಲಿಕ್ಕೆ ಆಗ್ಬಿಡುತ್ತೆ. ಸೊ ಹಾಗೆ ಇದು ಒಂದು ಚಿಕ್ಕದು, ಇದು ಒಂದು ನಮ್ಗೆ ಬಂದ್ರೂ ಆಯ್ತು, ಉದ್ಧಾರ ಆಗ್ತೀವಿ. ಸೊ ಹೀಗೆ ಇನ್ನೂ ಸಾಧನೆ ಮಾಡ್ತಾ ಮಾಡ್ತಾ ಏನಾಗತ್ತೆ, ಒಂದೊಂದಲಿನ ಮನಸ್ಸಲ್ಲಿ ದೇವರು ಬರ್ತಾ 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 ಇದ್ರೆ ನಾವು ಮಾಡುವಂತ ಕರ್ಮಗಳಲ್ಲಿ ನಾವು ಹೇಳ್ಬೇಕಾದಿಲ್ಲ ಏನೋ ಒಂದು ಶ್ಲೋಕವೋ ಏನೋ ಅದಿಲ್ಲ, ಇದೇ ಅಲ್ಲಿ ನೋಡೋದನ್ನ, ಮನಸ್ಸಲ್ಲಿ ಇರೋದನ್ನ ಅಲ್ಲಿ ನೋಡ್ಲಿಕ್ಕೆ ಆಗತ್ತೆ ನಮ್ಗೆ. ಆವಾಗ ಅದು ಸತ್ಕ್ರಿಯ ಆಗತ್ತೆ. ಸೊ ಅದಕ್ಕೆ ಕರ್ಮೇಂದ್ರಿಯಗಳು ಭವ್ಯ ಸತ್ಕ್ರಿಯ ಅಂತ ಹಾಕೋಬಹುದು. ಆ ಕರ್ಮೇಂದ್ರಿಯಗಳು ಭವ್ಯ. ಈ ಸತ್ಕ್ರಿಯ ಎಂಬುದು ಏನು? ಸತ್ಕ್ರಿಯ ಏನಪ್ಪ? ಜ್ಞಾನೇಂದ್ರಿಯಗಳು, ಜ್ಞಾನೇಂದ್ರಿಯವೂ ಬಂತಲ್ಲ ಅಲ್ಲಿ. ನೀವು ಇದೆಲ್ಲ ಯೋಚನೆ ಮಾಡಿ ಇದು ಮಾಡೋವಾಗ ದಿಸ್ ಇಸ್ ಜ್ಞಾನ. ಜ್ಞಾನ ಅಂದ್ರೆ ನಾವು ನಮ್ಮ ಆ ಕೇಳುವುದರಿಂದ ಚಿಂತನೆ ಮಾಡುವುದರಿಂದ ಹೀಗೆ ಇಟ್ಕೋಬೇಕು ಅಂತ ಬಂದು ಒಮ್ಮೆ ಆ ನೀರು ಕುಡಿಯುವಾಗ ಈ ಥಾಟ್ ಇಟ್ಟುಕೊಂಡು ದೇವರಲ್ಲಿ ಮನಸ್ಸಿಟ್ಟರು ಮಾಡಿದ್ರೆ ದಟ್ ಅನುಭವ ಅಸೋಸಿಯೇಷನ್ ಅಲ್ಲಿ ಮಾಡಿ ಅದನ್ನ ಆ ನೀರು ಒಂದು ಒಂದು ತುತ್ತು ತುತ್ತು ವಿಷ್ಣು ವಿಷ್ಣು ಅದು ಒಳಗೆ ಹೋಗುವಾಗ ದೇವರು ಎಂಥ ನೀರನ್ನ ಸೃಷ್ಟಿ ಮಾಡಿದ್ದಾನೆ, ಎಂಥ ನಮ್ಮ ಆ ಈ ಕ್ವೆಂಚಸ್ ತತ್ತಷ್ಟು ಎಂಥ ಉಪಯೋಗ ನೀರನ್ನ ನೋಡೋದು. ನಾವು ಯಾರಿಗೇನು ಏನಾದ್ರು ಕೊಡ್ಬೇಕಂದ್ರೆ ಅದು ನೀರು ಕುಡಿತೀರಾ ಅಂತ ನೀರು ಕುಡಿತೀವಿ. ಯಾಕೆಂದ್ರೆ ನೀರು ಇನ್ನೊಂದು ಲಕ್ಷಣ ಇದ್ದಾರಂತೆ ಭಾಗವತದಲ್ಲಿ 11th ಸ್ಕಂದದಲ್ಲಿ ಬರುತ್ತೆ. ಪಾರಗಮನ ಅಂತ, ಪಾರಗಮನ ಅಂದ್ರೆ ನೀರು ನೋಡಿ, ನೀರು ಕೊಟ್ರೆ ನೀರು ಯುವರ್ ಐಸ್ ಕ್ಯಾನ್ ಪೆನೆಟ್ರೇಟ್ ಥ್ರೂ, ಇಟ್ ಕ್ಯಾನ್ ಸೀ ಥ್ರೂ ದಟ್. ಅಡ್ಡ ಗೋಡೆ ತರ ಅಡ್ಡ ಆಗೋದಿಲ್ಲ. ಕೆಳಗೆ ನೀರು, ಕೆಳಗಡೆ ಒಂದು ಲೋಟಲ್ಲಿ ನೀರಿಟ್ಟು ಅಲ್ಲಿ ಒಂದು ಕಾಯಿನ್ ಹಾಕಿದ್ರೆ ಕಾಯಿನ್ ಅಂದ್ರೆ ಅಟ್ ದ ಬಾಟಮ್ ಯುವರ್ ಐ ಕ್ಯಾನ್ ಸೀ ಥ್ರೂ. ನೀರು ಆ ರೇಸ್ಗೆ ಅಡ್ಡ ಮಾಡೋದೇ ಇಲ್ಲ, ಇಟ್ ಪೆನೆಟ್ರೇಟ್. ಹಾಗೆ ನಾವು ಒಬ್ಬರಿಗೆ ನೀರು ಕೊಡುವಾಗಲೂ ನಮ್ಗೆ ಆ ಪಾರಗಮನ ಅಂದ್ರೆ ಪೆನಿಟ್ರೇಷನ್ ಅಂದ್ರೆ ಕ್ಲಿಯರ್ ಇನ್ಸೈಡ್ ಔಟ್ ಅಂತ ನಮ್ಮ ಮನಸ್ಸು ಸ್ವಚ್ಛ ಸ್ವಚ್ಛ. ಅದಕ್ಕೆ ನೀರಿಗೆ ಸ್ವಚ್ಛತೆ ಅಂತಾರೆ. ನೀರು ನಮ್ಮನ್ನ ಸ್ವಚ್ಛ ಮಾಡತ್ತ ಅಂತೀವಿ. ನಾವು ತಗೊಳ್ಳೋದು ನಾವು ದೇಹದಲ್ಲಿ ಇರುವಂತ ಕೊಳೆ ಹೋಗತ್ತ. ಯಾವ ಕೊಳೆ ಅಂದ್ರೆ ಈ ತರ ಕೊಳೆಗಳು. ಈ ಪಾರಗಮನ ದಟ್ ಒಳಗೊಂದು ಹೊರಗೊಂದು ಇರತ್ತೆ, ಮುಚ್ಚಿಕೊಂಡು ಏನೇನೋ ಮುಚ್ಚಿಕೊಂಡು ಅದನ್ನೆಲ್ಲ ಮಾಡಿ ಅದಿಲ್ಲ. ಇಟ್ಸ್ ಅ ಕ್ಲಿಯರ್ ಕ್ಲಾರಿಟಿ, ಅದನ್ನ ಇನ್ನೊಬ್ಬರಿಗೆ ಹಂಚೋದು, ಆ ತರ ರಿಲೇಶನ್ಶಿಪ್ ಕ್ಲಿಯರ್ ಆಗಿರೋದು, ಆ ಸ್ವಚ್ಛತನ, ಆ ಪಾರಗಮನ ಅದು ಕೊಡಬೇಕು. ಸೊ ಇದನ್ನ ಮಾಡಿ ದೇವ ಎಂಥ ಒಂದು ವಿಶೇಷವನ್ನ ಇಟ್ಟಿದ. ಸೊ ನೀರಲ್ಲಿ ಅದಕ್ಕೆ ಸ್ನಾನ ಮಾಡುವಾಗಲೂ ಚಿಂತನೆ ಅಂತೀವಿ, ಈ ನೀರಿನ ಚಿಂತನೆ, ನೀರು ಕೊಟ್ಟ ದೇವರ ಚಿಂತನೆ, ನೀರಿಂದ ಆಗುವಂತ ಪ್ರಿಯ, ಹೀಗೆ 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 ನೀರಲ್ಲಿಯೇ ಇಷ್ಟು ನಾವು ಹಾಕಿದ್ರೆ ಆ ಒಂದು ಅನುಭವ ಬಂದ್ಬಿಟ್ರೆ ಎವ್ರಿ ಟೈಮ್ ಯು ಸಿ ವಾಟರ್, ಎನಿ ಡ್ರಾಪ್ ಆಫ್ ವಾಟರ್ ಆಗಲಿ, ಒಂದು ಓಷನ್ ಆಗಲಿ, ಎಲ್ಲಿನ ನೆನಪು ಬಂದ್ಬಿಡುತ್ತೆ, ಅದು ಜ್ಞಾನವೂ ಆಗ್ಬಿಡುತ್ತೆ. ಸೊ ಸತ್ಕ್ರಿಯ ನೆನಪ ಜ್ಞಾನೇಂದ್ರಿಯಗಳಲ್ಲಿ ಹೇಳೋದು, ಸತ್ಕ್ರಿಯ ನೆನಪ ಜ್ಞಾನೇಂದ್ರಿಯಗಳೊಳಗೆ ಅಂತಾನು ಅದು ಮಾಡಬಹುದು. ಸೊ ಇನ್ಸ್ಟೆಡ್ ಕರ್ಮೇಂದ್ರಿಯಗಳು ಭವ್ಯ ಸತ್ಕ್ರಿಯ. ಯಾಕೆಂದ್ರೆ ಯಾವ ಕರ್ಮ ನೀವು ಮಾಡಿದ್ರು ಜ್ಞಾನ ಇಲ್ಲದೆ ಹೇಗೆ ಮಾಡಕ್ಕಾಗತ್ತೆ? ಜ್ಞಾನ ಇಲ್ಲದೆ ಕರ್ಮ ಮಾಡ್ಲಿಕ್ಕೆ ಆಗೋದಿಲ್ಲ, ಕರ್ಮ ಇಲ್ಲದೆ ಜ್ಞಾನ ಬರೋದು ಇಲ್ಲ. ಸೊ ಅದು ಸೇರಿ ಸೇರಿಯೇ ಇರುತ್ತೆ. ಸೊ ಅದಕ್ಕೆ ಕರ್ಮೇಂದ್ರಿಯಗಳಲ್ಲಿ ಭವ್ಯ ಸತ್ಕ್ರಿಯ ಅಂತ ಹಾಕೊಂಡ್ಬಿಟ್ಟು ಜ್ಞಾನೇಂದ್ರಿಯಗಳೇ ಏನು ಒದಗಿದ್ದು ಸ್ಥವ್ಯ ಕಾರಕ ಅಂತ ನಾವು ಸ್ಥವ್ಯ ಕಾರಣ ಸೂಚಿಸಲ್ಪಡುತ್ತೆ. ಏನು ಸೂಚಿಸಲ್ಪಡುತ್ತಾರೆ? ಸವ್ಯಕಾರಕ ಏನಿಪ ಸುಖಮಯ ದ್ರವ್ಯ ನೆನೆಸುವ ಭವ್ಯ ಭವ್ಯ ಎನಿಸುವ ಅವ್ಯ ನೆನೆಸುವ ಸತ್ಕ್ರಿಯ ಎನಿಸುವ ಅಂತ ಹೇಳಿದ್ದು. ಸೊ ಅದನ್ನೇ ಜಸ್ಟ್ ಜ್ಞಾನೇಂದ್ರಿಯಗಳಲ್ಲಿದ್ದು ಸವ್ಯಕಾರಕ ಅಂದ್ರೂ ನಮ್ಗೆ ಸವ್ಯ ಆ ಸೂಚಿಸಲ್ಪ ಆ ಒಂದು ಎಕ್ಸ್ಕ್ಲೂಸಿವ್ ಜ್ಞಾನ ಒಂದೊಂದು ರೀತಿಯಾಗಿ ನಮ್ಗೆ ಒಂದೊಂದು ಜ್ಞಾನ ಬರ್ತಾ 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 ಹಾ ಹಾ ದೇವರು ಅವಾಗ ಜ್ಞಾನ ಬರ್ತದ್ರ ಅಲ್ಲಿ ಹೇಳ್ತಾರೆ. ಜ್ಞಾನ ಬರ್ತು ಅಂದ್ರೆ ಏನು ಜ್ಞಾನ ಬಂತು? ಜ್ಞಾನ ಅಂದ್ರೆ ಏನು? ಜ್ಞಾನ ಅಂದ್ರೆ ಸತ್ಯಂ ಜ್ಞಾನಂ ಅನಂತಂ. ಜ್ಞಾನ ಅಂದ್ರೆ ಭಗವಂತನ ಸ್ವರೂಪವೇ ಅದು. ದಟ್ಸ್ ನಾಟ್ ದೇವರ ಬಗ್ಗೆ ಜ್ಞಾನ ಅಂದ್ರೆ ಆ ಜ್ಞಾನ ಇದೆಲ್ಲ, ದಟ್ ಜ್ಞಾನ ಅವನು ಭಗವಂತನೇ. ಸತ್ಯಂ ಜ್ಞಾನಂ ಅವನೇ, ಅವನಲ್ಲಿ ಇದೆ, ಅವನ ಬಗ್ಗೆ ಜ್ಞಾನವನ್ನ ನಮ್ಗೆ ಕೊಡ್ತಾನೆ. ಸೊ ಹಾಗೆ ಅವನು ಸ್ತವ್ಯ ಕಾರಕ, ಅವನು ಸ್ತವ್ಯ ಕಾರಕ ನೆನೆಸಿ ಸುಖಮಯ ಅವನು ನಮ್ಗೆ ಈ ಜ್ಞಾನವನ್ನ ಕೊಡ್ತಾನೆ. ಜ್ಞಾನೇಂದ್ರಿಯಗಳು ಸ್ತವ್ಯ, ಹಾಗೆ ಅವನ ಸ್ತೋತ್ರ ಮಾಡ್ತೀವಿ. ಏನೇ ಮಾಡಿದ್ರು ಜ್ಞಾನ ತಿಳಿದ ಅನುಭವದಿಂದ ಸ್ತವ್ಯ. ಇಲ್ಲಿ ಕಾರಕ ಎಂಬುದನ್ನ ಸ್ವಲ್ಪ ವ್ಯತ್ಯಾಸ ತಗೊಂಡಿದ್ದಾರೆ. ಕಾರಕ ಅಂದ ಕರ್ತೃ, ಅದು ಹಿಂದಿನ ಪದ್ಯದಲ್ಲಿ ನಾವು ಕಾರಕ ಹೋಯ್ ಅಂತ ನೋಡಿದೀವಿ. ಇವರು ಸಂಕಷ್ಣ ಒಡೆಯರು ಅದಕ್ಕೇನು ಹಾಗೆ ತಕೊಂಡಿದ್ದಾರೆ. ಕಾರಕ ಎಂಬ ಮೂಲಕವಾಗಿ ಕರ್ತೃ ಎಂಬ ಸ್ವತಂತ್ರ ಕರ್ತೃ ಎಂಬುದನ್ನ ಅವರು ಬಳಸಿದ್ದಾರೆ. ಸೊ ಈ ಅವರೇ ಸ್ವತಂತ್ರ ಕರ್ತೃವಾಗಿದ್ದು ಅಂದ್ರೆ ಮಾಡ್ತಾ ಇದ್ದ ನೆನೆಸಿ ಸುಖಮಯ. ಸುಖಮಯ ನಮ್ಗೆ ಗೊತ್ತಿರೋದೇ ಅವನು ಸುಖ ಅವನಿಗೆ ಅದು ನಾವು ತಿರ್ಗಾ 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 ದಾಸರು ನಮ್ಗೆ ನೆನಪು ಮಾಡಿಕೊಡ್ತಾ ದೇವ್ರಿಗೆ. ನಾವು ಹೇಳ್ತೀವಲ್ಲ ನಾವು ದೇವ್ರಿಗೆ ಇಷ್ಟು ಮಾಡಿದ್ದೀವಿ, ಅವ್ರ ನಮ್ಗಿಂತ ಅವ್ರ ದೇವ್ರಿಗೆ ತುಂಬಾ ಅವ್ರ ದೇವ್ರಿಗೆ ತುಂಬಾ ಮಾಡ್ತಾರ್ರಿ ಅಂತ ನಾವು ಬಳಕೆಯಲ್ಲಿ ಯೂಸ್ ಮಾಡ್ತೀವಿ. ಇಷ್ಟು ಅಸಂಗತ ಅದು, ದೇವ್ರಿಗೆ ಏನ್ ಮಾಡಕ್ಕಿದ್ದ? ಅವನು ಸುಖಮಯ ಮಾತ್ರ ಇಲ್ಲ, ಅವನು ನಿತ್ಯ ತೃಪ್ತ. ಸುಖಮಯ ಒಬ್ಬರಿಗೆ ಎಲ್ಲವೂ ಇರ್ಬೋದು, ಇನ್ನು ಸ್ವಲ್ಪ ಬೇಕು ತಮ್ ನಮ್ಗೆ ಮಿಲಿಯನ್ಸ್ ಇದೆ, ಇನ್ನು ಸ್ವಲ್ಪ ಬೇಕು ಅಂತ ಅನ್ಸ್ಬೋದು ನಮ್ಗೆ. ಎಷ್ಟು ತಿಂದ್ರು ಇನ್ನು ಸ್ವಲ್ಪ ಮನೆ ಕಟ್ಕೊಳ್ಳೋಕೆ ಹೋಗ್ಬೇಕು ಅಂತ. ಸೊ ಇರತ್ತೆ ಈ ಒಂದು ಯು ಆರ್ ಫುಲ್ ಯು ಕ್ಯಾನ್ ಸ್ಟಿಲ್ ಟೇಕ್ ಆರ್ ಕೀಪ್ ಆರ್ ಏನಾರ ಆಗತ್ತೆ. ದೇವ್ರು ಹಾಕಲ್ಲ, ಅವನು ಸುಖಮಯ ಮಾತ್ರ ಅಲ್ಲ ನಿತ್ಯ ತೃಪ್ತನು ಅಂತ ಹೇಳ್ತೀವಿ. ಸುಖಮಯ ನಿತ್ಯ ತೃಪ್ತನಾದನು, ಅವನಿಗೆ ಏನು ಬೇಕಾಗಿಲ್ಲ. ಇದು ದೇವರಲ್ಲಿ ಇರುವಂತ ಕ್ವಾಲಿಟಿ. ಇದ್ರನು ಅವನು ಸುಖಮಯನು ಆಗಿದ್ರೂ ಅವನು ಏನು ಮಾಡ್ತಾನಂದ್ರೆ ಸೇವಿಯ ಸೇವಕ ನೆನೆಸಿ. ಸೇವಿಯ ಸೇವಕ ಅಂತ ಇಲ್ಲಿ ಹೇಳುವಾಗ ಅದು ಹೇಳ್ತಾರೆ ಎರಡು ರೀತಿಯಿಂದ ಹೇಳ್ತಾರೆ. ಸೇವ್ಯ ಸೇವಕ ಅಂಬೋದಕ್ಕೆ ಸೇವಕ ಅಂದ್ರೆ ಬಿಂಬ, ಬಿಂಬನಾಗಿ ಅವನು ನಿಂತಿದ್ದಾನೆ. ಪ್ರತಿಬಿಂಬ ಅವರು ಸೇವೆಯ ಮಾಡ್ತಾರೆ, ಅವರೊಳಗೇನು ಅವರು ಅಂದ್ರೆ ಇಲ್ಲಿ ಉತ್ತಮಾಧಿಷ್ಠಾನ, ಉತ್ತಮರಲ್ಲಿ ಇರುವಂತ, ಉತ್ತಮರಲ್ಲಿ ಇರುವಂತ ಅಂತ ದೇವತೆಗಳಲ್ಲಿ ಅವನು ಇದ್ದು ಅವನೇ ಅವರಿಗೆ ಪ್ರೇರಣೆ ಕೊಟ್ಟು ಇದೆಲ್ಲ ಮಾಡಿಸಬೇಕು. ಸೊ ಅದಕ್ಕೆ ಇನ್ನು ನಮ್ಗೆ ವ್ಯಾಪ್ತಿ ಸಂಧಿ ಎಲ್ಲಾ ಕಡೆನೂ ಇದು ಸೇವೆಯ ಸೇವಕ. ಸೊ ಅಲ್ಲಿನೂ ಅವನೇ ಇರಬೇಕು, ಇಲ್ಲಿನೂ ಅವನೇ ಇರಬೇಕು. ಸೊ ನೀವು ಹಾಕೊಂಡು ಹೊರಟ ಭಾರ್ಯರಿಂದೊಡಗೂಡಿ ಪ್ರೇರಕ ಸೇವೆ ಅಲ್ಲಿ ಬರುವಾಗ, ಸೊ ದೇವರು ಕಂಟಿನ್ಯೂಸ್ ಎಲ್ಲಾ ಕಡೆನೂ ಅವನು ವ್ಯಾಪ್ತ ಅಂಬೋದಕ್ಕೆ ಅಲ್ಲಿ ಹೇಳಿದ ಎಲ್ಲಾ ಕಡೆನೂ ಇರಲೇಬೇಕು. ಸೊ ಸೇವೆಯ ಸೇವಕ ನೆನೆಸಿ ಜಗದೊಳು ಅವನು ಎಲ್ಲಾ ಜಗದೊಳಗೆ ಹೀಗೆ ಅವನು ಇದ್ದಾನೆ. ಅರಣಿಯೊಳಗಿಪ್ಪಂತೆ ಹವ್ಯವಾಹನ ಅರಣಿಯೊಳಗಿಪ್ಪಂತೆ ಅವನು ಇದ್ದಾನೆ ಅಂತ ಇಲ್ಲಿ ಹೇಳ್ತಾರಂಬಲ್ಲಿ ಕೃಷ್ಣಾರ್ಪಣ ಮಸ್ತು.